ஆனந்த தீர்த்த பகவத் பாதான் வந்தே நிரந்தரம் ச பத்மநாப தீர்த்தார்க்க கோகணோஸ்து திருஷே மம ந தத்துவ மார்க்கே கமனம் வினா யதுபஜீவனம் பிரணம்ய சரணத்வந்தம் குருணாம் தத்கிருபாபலாத் வியாகரிஷ்யே யதா போதம் கீதா தாத்பரிய நிர்ணயம். நாஷ்யபக்தோபியோதுவேஷ்யோ நச்சாபக்தோபியப்ரியஹ கிந்து பக்த்யனுசாரேண ஃபலதோ அதஸ்ஸமோஹரிஹி இதி பாத்மே பிரீத்யாமயிதே பாபாதிகாரிதாஶ்சைவ அல்லேடு கிம் புனஹ ப்ராஹ்மணாஃ புண்யாஃ மாந்து பார்த்த விபாஸ்ரித்யா யேஷ்யுஃ பாபயோனயஃ ஸ்த்ரியோ வைஷ்யாஃ ததா சூத்ராஃ. நல்லா ஆசிரியிச்சிருந்தரே, பாபயோனிகளாதந்தஹ ஸ்திரீயரு சூத்ரரு மொதலாதவரு கூட உத்தாரவாக்தாரு அந்த ஹேதாக அல்லி பிராமணரன்னு புண்ணிய அந்த கரது அதுக்கெல்ல ஆச்சாரியர் விசேஷ அம்சவன்னு ஹேத்தாரு. ஹாக ஸ்திரீயரு பாபயோனிகள சூத்ரரு பாபயோனிகள அந்த கேட்டிதரே அர்த்த ஹேத்தாரு. பாபாதிகாரிதாஶ்சைவ பும்சாம் ஸ்வாபாவிகா அபி விப்ராத்வாத்யாஹ தத்ர புண்ணியாஹ ஸ்வாபாவ்யா ஏவ முக்திகாஹ பாபாதிகாரிதாஶ்சைவ. நனு பகவதாஸ்ரிதாஹ சர்வேபி புண்ணியா ஏவ. இருக்கார் முதலே மாத்திர நோடு, பகவத்பக்தர் அந்தரே அவரெல்ல எல்ல புண்ணியவந்தரே இருத்தான. அது பகவத்பக்தராத ஸ்திரீயரு சூத்ரரு மதன எல்லாரும் புண்ணியவந்தரே. பகவத்பக்தர் அல்ல ஹோதரே பிராமணரு கூட ஏனல்ல புண்ணியவந்தனல்ல. துரியோதன ಚಂದ್ರವಂಶದಲ್ಲಿ ಹುಟ್ಟಿದ, ಕುರುವಂಶದಲ್ಲಿ ಹುಟ್ಟಿದ, ಆದರೆ ಏನೋ ಏನಲ್ಲ ಪುಣ್ಯವಂತನಲ್ಲ ಅವನು. ಆದರೆ ವಿದುರ ಶೂದ್ರಯೋನಿಯಲ್ಲಿ ಹುಟ್ಟಿದ, ಭಾರಿ ಪುಣ್ಯವಂತ, ಗೊತ್ತಾಯ್ತಾ. ಆದ್ದರಿಂದ ಶಬರಿ ಅವರ ಗುಹ ಅವರೆಲ್ಲ ನಿಷಾದಾದಿ ಜಾತಿಗಳಾದ್ರು ಭಗವದ್ಭಕ್ತರು ಆದಷ್ಟ ಏನಾಗ್ತಾರೆ ಅವರು ಪುಣ್ಯವಂತರು. ಬ್ರಾಹ್ಮಣರು ಪುಣ್ಯ ಅಂತ ಯಾಕೆ ಕರಿಬೇಕು, ಇವರು ಪಾಪಯೋನಿಗಳು ಅಂತ ಯಾತ ಕರಿಬೇಕು ಅಂತ ಹೇಳ್ತಾರೆ. ಸತ್ವಾಧಿಕ ಪುಲ್ಕ ಸೋಪಿ ಯಸ್ತು ಭಾಗವತ ಸದಾ ಇತ್ಯಾದೇಹಿ ಪುಲ್ಕಸ ಚಂಡ ಅದರಲ್ಲಿ ವೆರೈಟಿ ಪುಲ್ಕಸ ಅಂಥೇಳಿ ಅವರಲ್ಲೂ ಕೂಡ ಸಬ್ಡಿವಿಡೆನ್ಸು ಚಂಡ ಅದರಲ್ಲೂ ಇನ್ನೂ ಕಡಿಮೆ ಆದವರು ಪುಲ್ಕಸರು. ಅವರವರು ಬಿಟ್ಟೋದಿಲ್ಲ ಮತ್ತೆ ಅಷ್ಟರ ಮಟ್ಟಿಗೆ ಮಡಿ ಅವರು. ಅಂಥ ಪುಲ್ಕಸನೂ ಕೂಡ ಭಗವದ್ಭಕ್ತನಾಗಿದ್ದರೆ ಅವನು ಭಾಗವತ ಸತ್ವಾಧಿಕ ಅಂತಲೇ ಕರಿಬೇಕು ಅಂಥೇಳಿ. ಅತಃ ಕಥಂ ಅಮ್ಮಿ ಪಾರ್ಥ ವ್ಯಪಾಶ್ರಿತ್ಯ ಅಂತ ಯಾಕೆ ಬಂತಾಗಿದ್ದರೆ, ಶ್ರೀವೈಶ್ಯ ಶೂದ್ರಾಣಾಂ ಪಾಪಯೋನಃ ಇತಿ ವಿಶೇಷಣಂ ಬ್ರಾಹ್ಮಣರಾದರ್ಶೀಣಾಂ ಪುಣ್ಯ ಇತಿ ವಿಶೇಷಣ ಮುಚ್ಚತೆ. ಸ್ತ್ರೀ ವೈಶ್ಯರಾದಗಳನ್ನು ಎಲ್ಲರೂ ಪುಣ್ಯವಂತರು ಅಂತ ಕರೆದರೆ, ಸ್ತ್ರೀಯರು ವೈಶ್ಯರು ಶೂದ್ರರು ಮೊದಲಾದವರನ್ನು ಪಾಪಯೋನಿಗಳು ಅಂತ ಕರೆದು, ಬ್ರಾಹ್ಮಣರನ್ನು ರಾಜರ್ಷಿಗಳನ್ನು ಪುಣ್ಯವಂತರು ಅಂತ ಕರೆದ ಜಾತಕ್ಕೆ. ಈ ಲೆಕ್ಕದಲ್ಲಿ ಏನಾಯಿತು, ಬ್ರಾಹ್ಮಣರು ಕ್ಷತ್ರಿಯರು ಮಾತ್ರ ಪುಣ್ಯವಂತರು, ವೈಶ್ಯರಿಂದ ಪ್ರಾರಂಭ ಮಾಡಿ ಉಳಿದವರೆಲ್ಲ ಕೂಡ ಪಾಪಯೋನಿಗಳು, ಪುರುಷರೆಲ್ಲ ಪುಣ್ಯವಂತರು, ಸ್ತ್ರೀಯರೆಲ್ಲ ಪಾಪಿಗಳು. ದುರ್ಯೋಧನ ಪುಣ್ಯವಂತ ಆಗ್ತಾನೆ ಆ ಲೆಕ್ಕದಲ್ಲಿ, ಯಾಕೆ ಪುರುಷನಾಗಿದ್ದರಿಂದ ಆ ಥರ ಎರಡೆರಡು ಆಗ್ತವೆ. ಮತ್ತು ರಾಜ ಬೇರೆ ಅವನ ಪ್ರಕಾರ, ಅವನು ಅವ್ರ ದೃಷ್ಟಿಯಿಂದ ರಾಜ ಅವನು ಅಂದಮೇಲೆ ಅದಲ್ಲ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಈ ಅರ್ಥ ತಿಳ್ಕೊಂಡೇ ಇವರೆಲ್ಲ ಏನು ಮಾಡಿರೋದು, ಈ ದೊಡ್ಡ ಗಲಾಟೆಪ್ಸಿರೋದು, ಗೊತ್ತಾಯ್ತಾ. ಪಾಪಾದೀತಿ ಸ್ವತೋ ವಿಪ್ರಾದಿ ಉತ್ತಮ ವರ್ಣಾನಾಂ ಕ್ಷತ್ರಿಯಾದಿ ಅಧಮ ವರ್ಣಿತ್ವ ಪಾಪಕಾರಿತಂ. ಸ್ವತಃ ಶೂದ್ರಾದಿ ಅಧಮ ವರ್ಣಾನಾಂ ವೈಶ್ಯಾದಿ ಉತ್ತಮ ವರ್ಣಿತ್ವ ಪುಣ್ಯಕಾರಿತಂ ಇತ್ಯರ್ಥಃ. ಪಾಪಾಧಿಕಾರಿತಾಶ್ಚೈವ ಪುಂಸಾಂ ಸ್ವಾಭಾವಿಕ ಪಾಪಾಧಿಕಾರಿತ ಅಧಿಕಾರಿತ ಅಲ್ಲ, ಮತ್ತೆ ಪಾಪ ಅಧಿಕಾರಿತ ಆದಿ ಪಾಪ ಮೊದಲಾದವುಗಳ ಕಾರಣದಿಂದಾಗಿ, ಮೊದಲಾದವುಗಳ ಶಾಪ, ಪಾಪ ಶಾಪ ಮೊದಲಾದ ಕಾರಣಗಳಿಂದಾಗಿ, ಗೊತ್ತಾಯ್ತಾ. ಒಬ್ಬ ಬ್ರಾಹ್ಮಣ ಜೀವ ಇದ್ದಾನೆ, ಅವರು ಬ್ರಾಹ್ಮಣನಾಗಿ ಹುಟ್ಟಬೇಕು, ನ್ಯಾಯವಾಗಿ ಶೂದ್ರನಾಗಿ ಹುಟ್ಟುಬಿಟ್ಟ. ಏನಂತಾರೆ ಅದಕ್ಕೀಗ, ಪಾಪ ಯೋನಿ ಅಂತ ಹೆಸರು ಅವರು. ಯಾಕೆ, ಒಬ್ಬ ಶೂದ್ರ ಇದ್ದಾನೆ, ಶೂದ್ರನಾಗಿ ಹುಟ್ಟುತ್ತಾನೆ, ಪಾಪಯೋನಿ ಅಲ್ಲ ಅವನು. ಯಾರು ಪಾಪಯೋನಿಗಳು, ಬ್ರಾಹ್ಮಣನಾಗಬೇಕಾಗಿದ್ದವನು ಶೂದ್ರನಾಗಿ ಹುಟ್ಟಿದರೆ ಅವನು ಪಾಪಯೋನಿ. ಅರ್ಥ ಆಯ್ತಾ, ಐ ಎ ಎಸ್ ಆಫೀಸರು ಸಸ್ಪೆಂಡ್ ಆದ, ಪಾಪದ ಫಲ ಅದು. ಅಟೆಂಡರ್ ಸರಿಯಾಗಿದ್ದಾರೆ, ಪಾಪ ಅಂತ ಕರೆಯೋದು ಅಟೆಂಡರ್, ಅಟೆಂಡರ್ ಅಟೆಂಡ್ ಪಾಯಿಂಟ್ ಆದರೆ ಪಾಪಯೋನಿ ಅಲ್ಲ ಅದು. ಏನ ಯೋನಿಗಳಲ್ಲಿ ನೀಚ ಉಚ್ಚ ಅಂತ ಇಲ್ಲ ಅಂತ, ಇಲ್ಲ ಅದು ಇಂಪಾರ್ಟೆಂಟ್. ಆಗ ನಮಗೆ ಗೌರ್ಮೆಂಟ್ ಸರ್ವೆಂಟ್ ಕಾಮನ್ ಅದು. ಆ ಅರ್ಥ ಎಲ್ಲ ಭಗವದ್ಭಕ್ತರೆಲ್ಲ ಏನೋ ವೈಷ್ಣವರು, ಅಲ್ಲಿ ಎಲ್ಲ ಪುಣ್ಯವಂತರು, ಇಲ್ಲದವ್ರು ಏನಾಗೋದಿಲ್ಲ, ಭಗವದ್ಭಕ್ತಿನೇ ಬರೋದಿಲ್ಲ ಫಸ್ಟ್. ಭಗವದ್ಭಕ್ತಿ ಬರೋ ಇವತ್ತು ಜಗತ್ತಲ್ಲಿ ರಾಜ್ಯ ಬೇಕಾದರೂ ಬರಬಹುದು, ದುರ್ಯೋಧನ ಬರಲಿಲ್ಲ ಏನು, ಆದರೆ ಭಗವದ್ಭಕ್ತಿ ಬರೋದಿಲ್ಲ. ಸೊ ಭಗವದ್ಭಕ್ತಿ ಯಾವುದಕ್ಕಿಂತ ದೊಡ್ಡದು, ರಾಜ್ಯಕ್ಕಿಂತ ದೊಡ್ಡದು. ಅರ್ಥ ಆಯ್ತು. ರಾಜ್ಯಪ್ರಾಪ್ತಿಗಿಂತ ಯಾವ ದೊಡ್ಡ ಭಗವದ್ಭಕ್ತಿ ಬರೋದು ಭಾರಿ ದೊಡ್ಡದು. ಅರ್ಥ ಆಯ್ತಾ? ಈಗ ನಮ್ಮ ಪ್ರಕಾರ ರಾಜ್ಯ ಬರೋದು ಭಗವದ್ಭಕ್ತಿ ಇದ್ದ ರಾಜ್ಯ ಬರುತ್ತೆ, ಆರು ತಿಳ್ಕೊಬಾರ್ದು. ರಾಜರಿಗೆ ಭಗವದ್ಭಕ್ತಿ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಭಗವದ್ಭಕ್ತರಲ್ಲ ಅಂತ ತಿಳ್ಕೊಂಡು ಅವಾಗೇನಾಯ್ತಾಗ ಒಬ್ಬ ಅಟೆಂಡರ್ ಯಾವನೋ ಭಗವದ್ಭಕ್ತ. ಆ ಅರ್ಥದಲ್ಲಿ ಸ್ಪಿರಿಚುವಲ್ ವ್ಯಾಲ್ಯೂ ಯಾರು ಜಾಸ್ತಿ ಇಲ್ಲಿ? ವ್ಯಾಲ್ಯೂ ಎರಡು, ಪೊಲಿಟಿಕಲ್ ವ್ಯಾಲ್ಯೂ ಬೇರೆ, ಸೋಷಿಯಲ್ ವ್ಯಾಲ್ಯೂ ಬೇರೆ, ಆಮೇಲೆ ಸ್ಪಿರಿಚುವಲ್ ವ್ಯಾಲ್ಯೂ ಬೇರೆ. ಸ್ಪಿರಿಚುವಲ್ ವ್ಯಾಲ್ಯೂ ಯಾರ್ದು ಜಾಸ್ತಿ? ಭಗವದ್ಭಕ್ತ ಆನೆಸ್ಟ್ ಇದ್ದಾನೆ, ಅವನು ಆನೆಸ್ಟಿ ಕ್ವಾಲಿಟಿ ಜಾಸ್ತಿ ಆಗಿದೆ. ಒಬ್ಬ ಕರಪ್ಟ್ ಇದ್ದಾನೆ, ಅವನು ಕ್ವಾಲಿಟಿ ಆಫೀಸರ್ ಆಗಿದ್ದರೂ ಕೂಡ ಪೊಸಿಷನ್ ದೃಷ್ಟಿಯಿಂದ ಅವನು ಗ್ರೇಟು, ಆದರೆ ದೃಷ್ಟಿಯಿಂದ ಹೊರಟವನು. ಆದರೆ ಬೇಸಿಕ್ ಕ್ವಾಲಿಟಿ ಯಾವುದು ಅಂದರೆ ಭಗವದ್ಭಕ್ತಿ. ಅದು ಭಗವದ್ಭಕ್ತಿನೂ ಇದೆ, ರಾಜ್ಯನೂ ಇದೆ, ಯಾವಾಗ ಯೋಚನೆ ಇಲ್ಲ ಇನ್ನೂ ದೊಡ್ಡವನೇ. ಆದರೆ ಬರೀ ಭಗವದ್ಭಕ್ತಿ ಒಂದು ಮಿಸ್ಸಿಂಗ್ ಆದರೆ ಅವನೇನಾಗೋದಿಲ್ಲ. ಎಂಥ ಉತ್ತಮ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅದಕ್ಕೆ ಏನೂ ಪ್ರಯೋಜನ ಇಲ್ಲ, ಅವನು ಪುಣ್ಯ ಯೋನಿ ಅಂತ ಕರೆಯಲೇ ಆಗಿಲ್ಲ. ಸ್ವಾಭಾವಿಕ ಅಪಿ, ಸ್ವಾಭಾವಿಕ ಬ್ರಾಹ್ಮಣರಾದವರು ಶೂದ್ರಾಗಿ ಹುಟ್ಟಿದರೆ ಅದು ಪಾಪ ಯೋನಿ ಅಂತ ಕರಿಬೇಕು. ಅದೇ ರೀತಿಯೇ ಸ್ವಾಭಾವಿಕ ಪುರುಷ ಸ್ತ್ರೀಯರಾಗಿ ಹುಟ್ಟುತ್ತಾರೆ, ಪಾಪ ಯೋನಿ ಅಲ್ಲ. ಅದಕ್ಕೆ ಮಹಾಲಕ್ಷ್ಮಿ ಅಂದರೆ ಪಾಪ ಯೋನಿ ಆಗಬೇಕಾಗ್ತದೆ, ದೇವತಾ ಸ್ತ್ರೀ ಪಾಪ ಯೋನಿಗಳಾಗಬೇಕಾಗ್ತದೆ ಅಲ್ಲ. ಆದರೆ ಪುರುಷರಾಗಿ ಹುಟ್ಟಬೇಕಾದ ಒಂದು ಸ್ತ್ರೀಯಾಗಿ ಹುಟ್ಟಿದರೆ ಅದು ಪಾಪ ಯೋನಿ. ಅರ್ಥ ಆಯ್ತಾ? ಇವತ್ತು ಹೆಂಗಸರು ನಡ್ಕೊಂಡು ಹೋಗ್ತಿರ್ತಾರೆ, ಯಾರೂ ಅದನ್ನು ಇದು ಮಾಡೋದಿಲ್ಲ. ಗಂಡು ಹೆಂಗಸರು ಅವ ಏನಂತಾರೆ, ಏನಂತಾರೆ ಅವನ್ನ? ಹೆಂಗಸು ನಡೆದಂತೆ ನಡ್ಕೊಂಡ್ರೆ ಅವನನ್ನು ಏನು ಏನಂತ ಗಂಡಸು ಅಂತ ಕರೀತಾರೆ. ಅದೇ ರೀತಿ ಹೆಂಗಸು ಗಂಡಸಂತೆ ನಡ್ಕೊಂಡ್ರೆ ಬೇರೆ, ಹೆಂಗಸು ಹೆಂಗಸಂತೆ ನಡ್ಕೊಂಡ್ರೆ ದೋಷ ಅಲ್ಲ, ಹಾಗೇ ಇರಬೇಕು. ಗಂಡಸು ಗಂಡಸು ಅದೇ ಸರಿ ಇರಬೇಕು. ಆದರೆ ಎಕ್ಸ್ಚೇಂಜ್ ಹೆಚ್ಚು ಕಡೆ ಮಾಡ್ಕೊಂಡು ಏನಂತಾರೆ ಅದನ್ನು, ಅದು ಪಾಪ ಯೋನಿ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಈ ಅರ್ಥ ಮಾಡ್ಕೊಳ್ಳೋದೇ ಅವರು, ಅರ್ಥ ಮಾಡ್ಕೊಳ್ಳೋ ಉದ್ದೇಶನೂ ಅವರಿಗಿಲ್ಲ, ಅರ್ಥ ಹೇಳಿದವರು ಇಲ್ಲ ಅವರಿಗೆ, ಆದ್ದರಿಂದ ಅದು ತಿಳಿಲೇ ಇಲ್ಲ. ವಿಪ್ರತ್ವಾದ್ಯ ತಥಾ ಪುಣ್ಯ. ಅದೇ ರೀತಿ ಒಬ್ಬ ಶೂದ್ರ ಜೀವ ಇದ್ದಾನೆ, ಶೂದ್ರನಾಗಿ ಹುಟ್ಟಬೇಕು ಅವನು, ತುಂಬ ಪುಣ್ಯ ಮಾಡಿದ್ದು ಬ್ರಾಹ್ಮಣನಾಗಿ ಹುಟ್ಟುಬಿಟ್ಟ, ಅದೇನದು ಪುಣ್ಯ ಹೇಳಿಲ್ಲ. ಒಬ್ಬ ಅವನು ಪಿ ಎಚ್ ಡಿ ಅಲ್ಲ, ವಿ ಸಿ ಆಗಿಬಿಟ್ಟ, ಲಕ್ಕ ಒಂದು ಪಿ ಎಚ್ ಡಿ ಡಿ ಲಿಟ್ ಎಲ್ಲ ಮಾಡಿದ್ದಾರೆ, ಅವನು ಬರೀ ಲೆಕ್ಚರರ್ ಅಷ್ಟೇ. ಏನಂತಾರೆ, ಅಯ್ಯೋ ಪದಕ್ಷ ಏನಂತಾರೆ ಅವನಿಗೆ, ಅಯ್ಯೋ ಪಾಪ ಯೋನಿ ಅಂದರೆ ಅದೇನು ಪಾಪ ಯೋನಿ ಅಂತ ಕರೀತಾರೆ. ಅಯ್ಯೋ ಪಾಪ ಅಂತ ತಕ್ಷಣ ಪಾಪ ಯೋನಿ, ಯಾವ ಸಮಸ್ಯೆನೂ ಇಲ್ಲ, ತಿಳಿತಾ ಇಲ್ಲ. ನಾವು ತಕ್ಷಣ ಅಂದು ಬಿಡ್ತಾರೆ, ಅದು ಮ್ಯಾಚಿಂಗ್ ಸಿಗದೆ ಹೋದರೆ ಅದು ಪಾಪ ಯೋನಿ. ಸೊ ಶೂದ್ರ ಶೂದ್ರನಾಗಿ ಹುಟ್ಟಿದರೆ ಪಾಪ ಯೋನಿ ಅಲ್ಲ, ಎಷ್ಟು ಸುಲಭವಾದ ಅರ್ಥ ಅದು, ಅದ್ರ ತಿಳ್ಕೊಳ್ಳದೆ ಒದ್ದಾಡ್ತಾರೆ. ಹಾಂ ಹೌದು, ಹೌದು, ಅಯೋಗ್ಯ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ, ಏನೋ ಅವನಿಗೆ ಪುಣ್ಯಕರವಾದ ಇದನ್ನು ಏನು ಮಾಡಿಕೊಂಡ ಅವನಿಗೆ ಕಳ್ಕೊಂಡು ಸಿಫಿಸ್ಟ್ ಆದರೆ ಜೈಲಿಗೆ ಹೋಗ್ತಾರೆ ಅಂದರೆ ಏನರ್ಥ ಅದಕ್ಕೆ? ಅದಕ್ಕಿಂತ ಒಳ್ಳೆ ಪೋಸ್ಟ್, ನೀವು ಮೋಸ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಯಾವ್ದಾದ್ರು ಒಳ್ಳೆಯದನ್ನು ಅಚೀವ್ ಮಾಡೋಕ್ಕೆ ಸಿಗಲಿಲ್ಲ ಅಂತ ಮೋಸ ಮಾಡ್ಬೋದು, ಗೊತ್ತಾಯ್ತ? ಫಸ್ಟ್ ರ್ಯಾಂಕ್ ಪಡೆದ್ರೆ ಕಾಪಿ ಹೊಡಿಲಿಕ್ಕೆ ಶುರು ಮಾಡಿ, ಏನು ಮಾಡೋಕೆ ಅವನ್ನ, ಅವನೇನಂತಾರೆ ಅದಕ್ಕೆ? ಬುದ್ಧಿ ಇಲ್ಲದವರು ಅಂತ ಕರೀತಾರೆ ಅಷ್ಟೇ. ಯಾವುದಾದ್ರು ಒಳ್ಳೆ ಪದವಿಗಳು ಮೋಸ ಮಾಡ್ತಾರೆ ಅಂತ ಇಟ್ಕೊಂಡು ಮಾಡಬಾರ್ದು. ಅಂತ ಒಳ್ಳೆ ಪದವಿಯಲ್ಲಿ ಇದ್ದು ಮೋಸ ಮಾಡೋದಾದರೆ ನಡೀತಿರೋದು ಹಾಗೆ. ಈಗ ಒಳ್ಳೊಳ್ಳೆ ಪೋಸ್ಟಲ್ಲಿ ಯಾತಕ್ಕೆ ಬರ್ತಾರೆ? ಭ್ರಷ್ಟಾಚಾರ ಮಾಡಲಿಕ್ಕೆ ಬರ್ತಾರೆ, ಅದು ಆಶ್ಚರ್ಯ. ಭ್ರಷ್ಟಾಚಾರ ಮಾಡಿ ಒಳ್ಳೆಯದಕ್ಕೆ ಬರೋದಲ್ಲ, ಅದು ಬರೋದೇ ಭ್ರಷ್ಟಾಚಾರ ಮಾಡಲಿಕ್ಕೆ. ಅದೇನಾಯ್ತು, ಉದ್ದೇಶನೇ ಸರಿ ಇಲ್ಲ ಅಂತಾಯ್ತು. ಎಷ್ಟೋ ಜನಕ್ಕೆ ಅಲ್ಲಿ ಭ್ರಷ್ಟಾಚಾರ ಮಾಡದೆ ಹೋದರೆ ಅದು ಯಾಕೆ ಆದಿ ಅಂತ ಕೇಳ್ತಾರೆ, ಅಷ್ಟು ಜನ ಕೆಟ್ಟೋಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಭ್ರಷ್ಟಾಚಾರ ಮಾಡದೆ ಹೋದ್ರೆ ಪೊಸಿಷನ್ ಯಾಕೆ ಹೋಗ್ಬೇಕಾಯ್ತೋ ಪೋಸ್ಟ್ಗೆ, ಆರಾಮ ಬೇರೆ ಕಡೆ ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ತಪ್ಪದು, ಅಲ್ಲಿ ಹೋಗಿ ಮಾಡಿರೋ ಉದ್ದೇಶ ಏನು, ಅಧಿಕಾರದ ಉದ್ದೇಶ ಏನು ಅಂದರೆ ಒಳ್ಳೆ ಹೆಲ್ಪ್ ಮಾಡೋಕ್ಕೆ ಬರುತ್ತೆ ಜನಗಳಿಗೆ. ಅಧಿಕಾರ ಇದ್ದವನು ಹೆಲ್ಪ್ ಮಾಡೋಕ್ಕೆ ಬರೋ ಹಾಗೆ, ಅಧಿಕಾರ ಇಲ್ಲದೆ ಇದ್ದವನು ಮಾಡೋಕ್ಕೆ ಬರೋದಿಲ್ಲ. ಕುಬೇರ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿದೆ, ಏನು ಬೇಕು ಅಂದರೆ ನಾನು ದುಃಖೋಪಕಾರ ಮಾಡಬೇಕು, ಅದಕ್ಕೆ ದಿಕ್ಪಾಲಕರಾಗಬೇಕು ಅಂತ ಕೇಳ್ತಾರೆ. ತಥಾಸ್ತು ಅಂತಾರೆ. ಎಷ್ಟು ಒಳ್ಳೆ ಇದಾಯ್ತದು, ಒಂದು ಪರ್ಪಸ್ ಇದೆ. ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಿದ್ರೆ ಅವನು ಎಷ್ಟೇ ದುಡ್ಡು ಇದ್ದರೂ ಕೂಡ ದುಡ್ಡು ಖರ್ಚಾಗಿ ಹೋಗ್ಬಿಡುತ್ತೆ. ಅಧಿಕಾರ ಇರೋವರೆಗೂ ಫಸ್ಟ್ ಕ್ಲಾಸಾಗಿ ಹೆಲ್ಪ್ ಮಾಡ್ಬೋದು. ಅದು ಎಲ್ಲ ಡಿಸರ್ವಿಂಗ್ ಕೇಸಸ್ಗೆ ಹೆಲ್ಪ್ ಮಾಡೋಕ್ಕೆ ಬರುತ್ತೆ. ಇವ್ರು ಡಿಸರ್ವಿಂಗ್ ಕೇಸಸ್ ಎಲ್ಲ ಪೆಂಡಿಂಗ್ ಇಟ್ಬಿಡ್ತಾರೆ ಇವರು, ಈ ಕರಪ್ಟ್ ಕೇಸ್ ಮುಂದೆ ಹಾಕ್ಬಿಡ್ತಾರೆ. ಅದು ಅದಕ್ಕೆ ಅಧಿಕಾರ ಬೇಕೇನು, ಏನಿಲ್ಲ. ಅದನ್ನ ಎಷ್ಟೋ ಅಯ್ಯೋ ನಾನಿದ್ರೆ ಮಾಡಿಬಿಡ್ತಿದ್ದೇನೆ ಅಂತಾರಲ್ಲ, ಹಾಗೆ ನಾನಿದ್ರೆ ಮಾಡಿಬಿಡ್ತಿದ್ದೆ ಅಂದರೆ ಅಧಿಕಾರದಿಂದ ಆಗೋ ಕೆಲಸ ಈ ಅಧಿಕಾರ ಇಲ್ಲದೆ ಹೋದಾಗ ಆಗೋದಿಲ್ಲ ಅಂತ ಅರ್ಥ. ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ ಏನಾಗುತ್ತೆ, ಇನ್ನೂ ದೊಡ್ಡ ಅಧಿಕಾರ ಬರುತ್ತೆ. ಅರ್ಥ ಆಯ್ತಾ? ಹಾಗೆ ಅದು ಬಿಟ್ಟುಬಿಟ್ರೆ ಏನಾಗುತ್ತೆ, ಡಿಮೋಟ್ ಆಗ್ತಾರೆ. ವಿಪ್ರತ್ವಾದ್ಯಾಹ ಏನು ಅದೇ ಹೇಳಿ, ಕಡಿಮೆ ಮೇಲೆ ಹೋಗಬೇಕಾದ ಕಡಿಮೆ ಹುಟ್ಟಿ ಕಡಿಮೆ ನೀಚೆಯೋನಿ ಅಲ್ಲ. ಒಂದನೇ ಕ್ಲಾಸ್ನಲ್ಲಿ ಇದ್ದಾನೆ ನೀಚೆಯೋನಿ ಅಲ್ಲ, ಅದು ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಒಂದು ನೀಚೆಯೋನಿ. ಹೇಗೆ ಬೆಟರ್ ಆಗೋಣ, ಕಡಿಮೆ ಆಗಿಬಿಟ್ರೆ ತಪ್ಪು. ಇವತ್ತು ಎಮ್ ಎ ಪಿ ಎಚ್ ಡಿ ಮಾಡಿ ಹೈಸ್ಕೂಲ್ ಟೀಚರ್ ಆದರೆ ಅಯ್ಯೋ ಪಾಪ ಅಂತ, ಯಾಕೆ? ಅದು ಯೂನಿವರ್ಸಿಟಿ ಟೀಚರ್ ಆದರೆ ಅವ ಕರೆಕ್ಟ್ ಅಂತೇಳಿ. ಅದಕ್ಕೆ ಆ ಕ್ವಾಲಿಫಿಕೇಷನ್ ಅಲ್ಲ ಅದು. ಅರ್ಥ ಆಯ್ತಾ? ಇವ್ರಿಗೆ ಯಾರು ಎಸ್ ಎಲ್ ಸಿ ಕಷ್ಟಪಟ್ಟು ಬಂದು ಹತ್ತನೇ ಸರ್ತಿ ಪಾಸ್ ಆಗ್ತಾರೆ, ಅವ್ರು ಏನು ಪುಣ್ಯವಂತ ಅಂತಾರೆ? ಯಾಕೆ ಮಧ್ಯೆ ಸರ್ತೆ ರ್ಯಾಂಕ್ ಬಂದವನು, ಹತ್ತನೇ ಸರ್ತಿ ಪಾಸ್ ಆದಾನಷ್ಟೇ. ಅವರು ಒಂಬತ್ತು ಸರ್ತಿ ಫೇಲ್ ಆಗಿದ್ನಲ್ಲ, ಪಾಸ್ ಆಗಿದ್ದು ಇದು ಪುಣ್ಯವಂತ ಅಂತ. ಅರ್ಥ ಆಯ್ತಾ? ಫೇಲ್ ಆಗಿದ್ದು ಪಾಪನೇ, ಪಾಸ್ ಆಗಿದ್ದು ಇದು ಜಸ್ಟ್ ಪಾಸ್ ಆಗಿದ್ದು ಮತ್ತೆ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಪುಣ್ಯ ಅಂತ ಇಲ್ಲಿ ನಾವೇ ಲೋಕದಲ್ಲಿ ಎಲ್ಲಿ ಕರಿತೇವೆ ಪುಣ್ಯ ಅಂತ ಅರ್ಥ ಮಾಡಿಕೊಟ್ರೆ ಗೊತ್ತಾಗ್ಬಿಡ, ಪುಣ್ಯವಂತ ಪಾಪಿಷ್ಟ ವ್ಯವಹಾರದಲ್ಲಿ ಸರಿಯಾಗಿ ಅರ್ಥ ಆಗುತ್ತೆ. ಯಾಂತಿ ಸ್ತ್ರೀತ್ವಂ ಪುಮಾಂ ಸೋಪಿ ಪಾಪತಃ ಕಾಮದೋಪಿ ವಾ. ಇವತ್ತು ನೋಡಿ ಕುಂಟ ಇದ್ದಾನೆ, ಯುದ್ಧಕ್ಕೂ ಕುಂಟಾಗಿರ್ತಾನೆ, ಅವ್ನು ನೋಡಿದ ತಕ್ಷಣ ಏನಂತಾರೆ ಯಾರು? ಪಾಪಿಷ್ಟ ಅಂತ ಯಾರು ಕರೆಯೋದಿಲ್ಲ. ಏನಂತ ಕರೀತಾರೋ ಅವನ್ನ? ಗ್ರೇಟ್ ಅಂತ ಕರೀತಾರೋ, ಗ್ರೇಟ್ ಅಂತೇಳಿ. ಅವನೇ ಒಬ್ಬ ಎಲ್ಲ ಸಿನಿಮಾ ನೋಡ್ತಾ ಕಾಲು ಬಿಕ್ಕಿ ಮುಡ್ಕೊಂಡು ಅವನೇನಂತಾರೆ? ಕಂಡಂಗೆ ನಗ್ತಿರ್ತಾರೋ, ಅವ್ನು ನೋಡಿದ್ರೆ ಅವ್ನು ಹಳೆಯವರ ನೋಡಿದ್ರೆ ಅಂತ ಹೇಳ್ತಾರೆ. ಅವ್ರು ಸರಿಯಾಗಿದ್ದು ಹ್ಯಾಂಗೆ ಮಾಡ್ಕೊಂಡಿದ್ದಾನೆ ಅವನು ಅಂದರೆ ನಮ್ಮ ಅಲ್ಲಿ ಸಾಗಿ ಡಿಫರ್ ಆಗುತ್ತೆ ನೋಡ್ಬೇಕದು. ಅರ್ಥ ಮಾಡ್ಕೊಂಡಾಗ ಜನ ತಪ್ಪು ತಿಳ್ಕೊಂಡ್ಬಿಡ್ತು, ಯಾವ್ಯಾವುದಕ್ಕೆ ಅರ್ಥ ಮಾಡಿಕೊಟ್ರೆ ಅದು ಅರ್ಥ ಆಗಿಲ್ಲ ಅಂತ ಅರ್ಥ. ಸ್ವಾಭಾವ್ಯ ಏವ ಮುಕ್ತಿಗಾಹ, ಇದು ಒಂದು ಪಾಯಿಂಟ್. ಇದು ಇನ್ನು ಮುಕ್ತಿಯಲ್ಲಿ ಮಾತ್ರ ಸ್ವರೂಪ ಇರುತ್ತೆ ಹೊರತು ಸಂಸಾರಾವಸ್ಥೆಯಲ್ಲಿ ಏನಾಗಬಹುದು? ಗಂಡಸಾಗಿಬಿಟ್ರೆ ಹೆಂಗಸಾದರೂ ಆಗಬಹುದು, ಗೊತ್ತಾಯ್ತಾ? ಬ್ರಾಹ್ಮಣಾಗಿ ಹುಟ್ಟವನು ಶೂದ್ರನಾಗಿ ಹುಟ್ಟಿ, ದೊಡ್ಡ ದೇವತೆ ಯಮದೇವರು ಶೂದ್ರನಾಗಿ ಹುಟ್ಟಿದ್ದ, ಅರ್ಥಾತ್ ಸ್ವೇಚ್ಛೆಯಿಂದ ಹುಟ್ಟಿದ್ರೆ ಆ ವಿಚಾರ ಬೇರೆ, ಹೊರಗೆ ಮಾಂಡವೇರೆ ಶಾಪ ಕಾರಣ, ವಸ್ತುಸ್ಥಿತಿಯಲ್ಲಿ ಅವ್ರ ಇಚ್ಛೆನೇ ಆಗಿತ್ತು. ಅರ್ಥ ಆಯ್ತಾ? ಅದು ದೋಷ ಅಲ್ಲ. ಆದರೆ ನೋಡಿ, ಶೂದ್ರನ ತಾನು ವಿಧರ ತನ್ನನ್ನು ಶೂದ್ರವೇನಂತ ಕರ್ಕೊಳ್ಳೇ ಇಲ್ಲ, ತಂದು ದುಃಖ ಪಡಲೇ ಇಲ್ಲ ಯಾರೋ ವಿಧರ. ಅದೇ ಸೂರ್ಯ ಕರ್ಣ ಸೂತಪುತ್ರದಲ್ಲಿ ಸಿಟ್ಟು ಬರ್ತಿತ್ತು ಆತನಿಗೆ, ಅರ್ಥ ಆಯ್ತಾ? ಸೂತಪುತ್ರ ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ, ಅದು ಮೈನಸ್ ಪಾಯಿಂಟ್ ಆಯ್ತು ಕರ್ಣನಿಗೆ. ಅರ್ಥ ಆಯ್ತಾ? ಇಲ್ಲ, ಇಲ್ಲಿ ತಾರತಮ್ಯದಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ಅನುಸಂಧಾನ ವ್ಯತ್ಯಾಸ ಆಗೋಯ್ತು. ರಾಜನಾಗಬೇಕಾಗಿದ್ದ ನಾನು ಸೂತಪುತ್ರನಾಗಿಬಿಟ್ಟೆ, ಅದೇ ವಿದ್ರೋಡ ರಾಜನಾಗ್ತಿದ್ದ, ಪಾಂಡ್ಯರಾಜ ರಾಜನಾದ, ಧೃತರಾಷ್ಟ್ರ ರಾಜನಾದ, ಅದೇ ವಿದ್ರ ಕೂಡ ಏನಾಗ್ತಿದ್ದ? ರಾಜನಾಗ್ತಿದ್ದ. ಶೂದ್ರಸ್ಥೆಯಲ್ಲಿ ಹುಟ್ಟಿದ್ದಕ್ಕೆ ರಾಜನಾಗಲಿಲ್ಲ, ಅದು ಕೊನೆಯವರು ಒಂದು ಸತ್ತಿನೂ ಕೊರಗಲಿಲ್ಲ ವಿದ್ರ ರಾಜನಾಗ್ತಿದ್ದೆ ಅಂತ ಅನ್ಕೊಳ್ಳೇ ಇಲ್ಲ. ಆದರೆ ಕರ್ಣನಿಗೆ ಯಾವಾಗಲೂ ತಲೆ ಏನು ಗೊತ್ತಿರ್ತಿತ್ತು? ಅಸುರಾವೇಶ ಇತ್ತು. ಸೂರ್ಯ ಭಾರಿ ದೊಡ್ಡ ವ್ಯಕ್ತಿ, ಅದು ವಿದ್ರನಿಗೆ ಅಸುರಾವೇಶ ಇದ್ದಿಲ್ಲ. ಅದಕ್ಕೇನಾಯ್ತು? ಆತನಿಗೆ ದುಃಖ ಬರಲಿ. ಅಸುರಾವೇಶ ಬಂದಿದ್ರಿಂದ ಏನಾಯ್ತು? ದುಃಖ ಬರ ಇಲ್ಲದೆ ಹೋದಾಗ ಆತ ಯೋಚನೆ. ಕೃಷ್ಣ ಭಕ್ತ ಅಸುರಾವೇಶ ಇದ್ದಾಗ ಮಾತ್ರ ಭಾವನೆ ಬರ್ತಾ ಇತ್ತು. ಅದನ್ನು ಅರ್ಥ ಮಾಡಿಕೊಂಡ್ರೆ ಕರ್ಣ ತಂದೃಷ್ಟಿಯಿಂದ ತಾನು ಪಾಪಯೋನಿಯವನಾದೇನೋ ಭಾವನೆ ಬಂದುಬಿಟ್ಟಿತ್ತು. ಇನ್ನೂ ಆಶ್ಚರ್ಯ ಅಂದರೆ ಸೂತ ಶೂದ್ರರಲ್ಲಿ ಸೂತ ಶ್ರೇಷ್ಠ, ಶೂದ್ರ ಕಡಿಮೆ. ಅರ್ಥ ಆಯ್ತು? ಸೂತನಿಗೆ ವೇದಾಧಿಕಾರ ಇದೆ, ಗೊತ್ತಾಯ್ತು? ಶೂದ್ರ ವೇದಾಧಿಕಾರ ಇಲ್ಲ, ಸೂತನಿಗೆ ರಾಜ್ಯಾಧಿಕಾರ ಕೂಡ ಇದೆ. ಅವನು ಚಕ್ರವರ್ತಿ ರಾಜಸೂಯಾಗೆಲ್ಲ ಮಾಡಕ್ಕೆ ಬರೋದಿಲ್ಲ ಅಂತ, ಆ ರಾಜ್ಯ ಆಡ್ಬೋದು ಅವೆಲ್ಲ. ಅಷ್ಟಾದರೂ ಕೂಡ ಶೂದ್ರ ಕರ್ಣ ಏನು ಅನ್ಕೊಂಡ ಅದನ್ನ ಪಾಪ ಏನು ಅನ್ಕೊಂಡ್ಬಿಟ್ಟ. ಆದರೆ ವಿದರ ಅದಕ್ಕಿಂತ ಲೋ ಆದರೂ ಕೂಡ ಏನು ಅನ್ಕೊಳ್ಳಿಲ್ಲ, ಅನ್ಕೊಳ್ಳೇ ಇಲ್ಲ. ಆದ್ದರಿಂದ ನಮಗೆ ಅದಕ್ಕೆ ಇಷ್ಟಪಟ್ಟು ಬಂದಿದ್ನಲ್ಲ ಅವಾಗ ಅನಿಸೋದಿಲ್ಲ. ಇಷ್ಟಪಟ್ಟು ಕೊನೆಯಲ್ಲಿ ಕೂತಿರ್ತಾರೆ ಅವನಿಗೆ ಅವಮಾನ ಅನಿಸೋದಿಲ್ಲ. ಮೊದಲು ಕುಡಿಸಿ ಅಲ್ಲಿ ಕುಡಿಸಿರ್ತಾರೆ ಅವಾಗ ಅವ್ರಿಗೆ ಸುಖ ದುಃಖ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇಷ್ಟಪಟ್ಟು ಕೂತ್ರೆ ನಾನು ಹಾಗೆ ಹಣ ಹಾಗೆ ಇಷ್ಟಪಟ್ಟು ಕೂತಿದ್ದೇನೆ, ದುಃಖದ ಸಾಗಿಲ್ಲ, ಯಾವ್ದು ಕಾರಣ ಆಗುತ್ತದ? ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವ್ರಿಗೆ. ಎಷ್ಟೋ ಸರ್ತಿ ಆರ್ಗನೈಸರ್ಸ್ ಏನು ಮಾಡ್ತಾರೆ, ಬಸ್ ಗೆಸ್ತಲ್ಲಿ ಹೋದಾಗ ಆರ್ಗನೈಸ್ ಮಾಡಿದ್ರೆ ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ ಎಷ್ಟೋ ಸಲ. ಬಿಡಿದವ್ರು ಬೈತಾ ಇರ್ತಾರಪ್ಪ, ಬಿಟ್ಟು ಇಟ್ಕೊಂಡೇ ಬರ್ತಿರ್ತಾರೆ. ಅವ್ರು ದುಃಖ ಪಡೋದಲ್ಲ ಯಾತಕ್ಕೆ? ನಾನು ಸರ್ವಿಸ್ ಮಾಡ್ತಿದ್ದೇನೆ ಅಂತ ಭಾವನೆ ಇರೋದ್ರಿಂದ ದುಃಖ ಪಡೋದೇ ಇಲ್ಲ. ಆದರೆ ಇವರಿಗೆ ದುಃಖ ಆಗುತ್ತೆ. ಆ ಕೂತವನು ಆರ್ಗನೈಸ್ ಮಾಡೋ ಅಂತ ಹೇಳಿದ ತಕ್ಷಣ ಅವ್ರು ನಿಲ್ಬೇಕಾಯ್ತಲ್ಲ, ದುಃಖ ಪಡ್ತಾರೆ. ಗಲಾಟೆ ಶುರು ಮಾಡ್ತಾನೆ, ಇಷ್ಟು ಇಟ್ಕೊಟ್ಟಿದ್ದೇನೆ, ಅಷ್ಟು ದುಡ್ಡು ಕೊಟ್ಟಿದ್ದೇನೆ ಶುರು ಮಾಡ್ತಾನೆ. ಹೆಚ್ಚು ಮಾಡಿದವನು ಇವನು, ಆದರೆ ಅವನಿಗೆ ದುಃಖ ಅನಿಸೋದಿಲ್ಲ. ಯಾಂತಿ ಸ್ತ್ರೀತ್ವಂ ಪುಮಾಂ ಸೋಪಿ ಪಾಪತ ಕಾಮತು, ಒಂದು ಕೇಸ್ ಅದಾಯಿತು. ಇನ್ನು ಪುರುಷರು ಸ್ತ್ರೀಯರಾಗಿ ಸಾಮಾನ್ಯವಾಗಿ ಹುಟ್ಟೋದಿಲ್ಲ. ಪುರುಷ ಜೀವ ಏನಾಗಿ ಹುಟ್ಟುತ್ತಾನೆ? ಪುರುಷನಾಗೇ ಹುಟ್ಟುತ್ತಾರೆ. ಸ್ತ್ರೀ ಜೀವರು ಸ್ತ್ರೀಯರಾಗೆ ಹುಟ್ಟುತ್ತಾರೆ. ಆದರೆ ಕೆಲವು ಕಾರಣದಿಂದ ಯಾವ ಕಾರಣದಿಂದ ಸ್ತ್ರೀ ಏನಾಗೋದಿಲ್ಲ? ಪುರುಷ ಆಗೋದೇ ಇಲ್ಲ. ಆದರೆ ಪುರುಷ ಏನಾಗ್ಬೋದು ಯಾವುದಾದ ಕಾರಣಕ್ಕೆ? ಸ್ತ್ರೀ ಆಗಬಹುದು. ಯಾಂತಿ ಸ್ತ್ರೀತ್ವಂ ಪುಮಾಂ ಸೋಪಿ ಪಾಪತ ಕಾಮತೋಪಿ ವಾ. ಕೆಲವರು ಇಷ್ಟಪಟ್ಟು ಸ್ತ್ರೀಯರಾಗಬಹುದು, ಕೆಲವರು ಪಾಪ ಶಾಪದಿಂದಾಗಿ ಸ್ತ್ರೀಯರಾಗಬಹುದು. ಸುದ್ಯುಮ್ನ ರಾಜ ಇದ್ದಾನೆ, ಏನಾದಾತ? ಪುರುಷನಾಗಬೇಕಾ? ಸ್ತ್ರೀ ಆಗಿಬಿಟ್ಟು ಮತ್ತೆ ಪುರುಷನಾಗಿ, ಒಂದು ತಿಂಗಳು ಸ್ತ್ರೀ, ಒಂದು ತಿಂಗಳು ಪುರುಷನಾಗಿ, ಆ ರೀತಿ ವಿಚಿತ್ರ ಕಥೆ ಆತರದು. ಆದರೆ ಇಲ್ಲಿ ಗೋಪಿಕಾಸ್ತ್ರಿ ಇವರೆಲ್ಲ ಇದ್ದಾರೆ, ಕೃಷ್ಣಪತ್ನಿಯರು. ಗೋಪಿಕಾಸ್ತ್ರೀಯರು ಅಪ್ಸರಿಯರವರೆಲ್ಲ. ಕೃಷ್ಣಪತ್ನಿಯರೆಲ್ಲ ಯಾರವರು? ಅಗ್ನಿಪುತ್ರ ಮಹಾತ್ಮ, ಅಗ್ನಿಯ ಗಂಡು ಮಕ್ಕಳು ಅವರೆಲ್ಲ ಕೂಡ 16,100 ಜನ ಗಂಡು ಮಕ್ಕಳು. ಅವರೆಲ್ಲ ಏನಾದರೂ ಕಾಮದ ಇಷ್ಟಪಟ್ಟು ಕೃಷ್ಣನ ಹೆಂಡಂದ್ರಾಗಬೇಕು ಅಂತೇಳಿ ಏನಾದರೂ ಅವರು ಸ್ತ್ರೀಯರಾಗಿ ಹುಟ್ಟಿದ್ರು, ಅದು ದೋಷ ಇಲ್ಲ. ಅವ್ರು ಇಷ್ಟಪಟ್ಟು ಮಾಡಿದರು, ಕೊನೆಗೆ ಅವ್ರು ವಾಪಸ್ ಆಗಿಬಿಟ್ರು. ಆದರೆ ಕೆಲವರು ಪಾಪದಿಂದ ಆದರು, ಅಂಬೆ ಏನಾದ್ಲು ಅಂಬೆ ಅಂಬೆಯಾಗಿ ಹುಟ್ಟಿದ್ಲು. ಆದರೆ ತುಂಬರು ಏನಾಗಿಬಿಟ್ಟ? ಪಾಪ ಸ್ತ್ರೀ ಸ್ತ್ರೀಯಲ್ಲಿ ಕೊಡಬೇಕಾಯ್ತು ತುಂಬರು. ಯಾತಕ್ಕೆ? ಬೈಸ್ಕೊಂಡ ತುಂಬರು. ಯಾಕೆ ಯಾಕೆ ಕೊಟ್ಟಿದ್ದ ದೇಹ ಕೊಟ್ಟಿದ್ದ ಬೈಸ್ಕೊಂಡ ಯಾತಕ್ಕೆ? ತಂದನ ಕಳ್ಕೊಂಡ ಯಾವುದೋ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಔಟ್ ಆಫ್ ದಿ ಹೋಗಿ ಸಿಕ್ಕಾಕ್ಕೊಬಿಟ್ಟೆ. ಅರ್ಥ ಆಯ್ತಾ? ಈಗ ಸ್ತ್ರೀಯರು ಪುರುಷರು ಎಂದೂ ಆಗೋದಿಲ್ಲ. ಹಾಗಿದ್ರೆ ಅಂಬೆ ಪುರುಷಲಾಲ್ಲ ಸಿಕಂಡಿ ಅಂತ ಕೇಳಿದ್ರೆ ಆಚಾರ ಹೇಳ್ತಾರೆ, ಅವಳು ಪುರುಷಳಾಗಿಲ್ಲ, ಅವಳು ಸ್ತ್ರೀಯಾಗೇ ಇದ್ದಾಳೆ. ಅಲ್ಲಿ ತುಂಬುರುಣ ದೇಹದಲ್ಲಿ ಕೂತಿದ್ರಿಂದ ಜನ ಏನಂತ ತಿಳ್ಕೊಂಡ್ರು, ಅವಳನ್ನೇ ಪುರುಷ ಅಂತ ತಿಳ್ಕೊಂಡ್ರೆ ಹೊರತು ಅವಳು ಪುರುಷಳಾಗಿಲ್ಲ, ಪುರುಷನ ಜೊತೆಗಿದ್ಲಷ್ಟೇ. ಆದರೆ ಒಬ್ಬ ಸುದ್ಯುಮ್ನ ಸ್ತ್ರೀ ಆದಾಗ ಯಾರೂ ಇಲ್ಲ, ಅಲ್ಲಿ ಸ್ತ್ರೀ ಸ್ತ್ರೀಯಾಗೇ ಇದ್ದ. ಗೊತ್ತಾಯ್ತಾ? ತಾತ್ಪರ್ಯ ಎಷ್ಟು, ಸ್ತ್ರೀಗೆ ನಾವು ಪುರುಷ ದೇಹ ಬಂತು ಅಂದರೆ ಅಲ್ಲಿ ಜೊತೆಗೆ ಪುರುಷ ಇರಲೇಬೇಕಲ್ಲಿ, ಇಲ್ಲಿ ಹೋದ್ರೆ ಸ್ತ್ರೀ ಪುರುಷತ್ವ ಬರೋದಿಲ್ಲ. ಆದರೆ ಪುರುಷ ಸ್ತ್ರೀ ಆಗಬೇಕಾದ್ರೆ ಅವನೇ ಸ್ತ್ರೀ ಆಗಿಬಿಡ್ಬೋದು, ಇದು ವ್ಯತ್ಯಾಸ. ಬಟ್ ಇದು ಎಷ್ಟು ದಿವಸ, ಪಾಪದಿಂದ ಕೆಲವರು ಕಾಮದಿಂದ ಕೆಲವರು ಆಗ್ತಾರೆ. ಆದರೆ ನ ಸ್ತ್ರೀಯೋ ಯಾಂತಿ ಪುಂಸ್ತ್ವಂತೂ ಸ್ವಭಾವದೇವ ಯಾ ಸ್ತ್ರೀಯ, ಯಾರು ಸ್ವರೂಪದಲ್ಲೇ ಸ್ತ್ರೀಯರಾಗಿರ್ತಾರೋ ಅವ್ರು ಯಾವ ಕಾರಣಕ್ಕೂ ಏನಾಗೋದಿಲ್ಲ, ಪುರುಷ ಹುಟ್ಟೋದೇ ಇಲ್ಲ. ಇದನ್ನೆಲ್ಲ ನಿರ್ಣಯದಲ್ಲೂ ಹೇಳಿದ್ದಾರೆ, ತಾತ್ಮ ನಿರ್ಣಯದೊಳಗೆ ಅಂಬ ಪ್ರಸಂಗ ಬಂದಾಗ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೇನೆ ತಾನು ಗಂಡ ಆಗಬೇಕು ಅಂತ ಅಂಬೆ ರುದ್ರದೇವರನ್ನು ಕೂಡ ತಪಸ್ಸು ಮಾಡಿಲ್ಲ, ಅವ್ರು ವರ ಕೊಟ್ಟರು. ಅದೇನಂತ ವರ ಕೊಡಲಿಲ್ಲ, ನೀನು ಪುರುಷನಾಗಿ ಹುಟ್ಟಿ ಅಂತ ಹೇಳಲಿಲ್ಲ. ಪುರುಷ ಪುಂದೇಹೇ ಸಂಸ್ಥಿತಿ, ಪುರುಷ ದೇಹದಲ್ಲಿ ವಾಸ ಮಾಡ್ತೇ ಹೊರತು ನಿನಗೆ ಪುರುಷತ್ವ ಬರುತ್ತೆ ಅಂತ ಹೇಳಲಿಲ್ಲ. ಅದಕ್ಕೆ ಆಚಾರ್ಯ ಬರೀತಾರೆ, ಬಲವತ್ ಕಾರಣೆ ಸ್ತ್ರೀಣಾಂ ನೈವಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೆ ಇರಪಿ. ಅಲ್ಲಿ ಮಾತು, ಇಲ್ಲಿ ಬಲವತ್ ಕಾರಣ ಯಾವುದು, ಶಾಪ ವರ. ಆದರೆ ಅಲ್ಲಿ ಬಲವತ್ ಕಾರಣ ಇದ್ದರೂ ಕೂಡ ಅದು ಯಾರು ಕೊಟ್ಟರು, ಪಾಪ ರುದ್ರದೇವರು ವರ ಕೊಟ್ಟರು ಕೂಡ ಕೇರು. ಅತಃ ಶಿವವರ ಪೇಷ ಜಜ್ಞೆ ಯೋಷೈವ ನಾಣ್ಯಥ, ರುದ್ರದೇವರು ವರ ಕೊಟ್ಟರು ಕೂಡ ಏನಾಗಲಿಲ್ಲ, ಆಕೆ ಸ್ವತಃ ಪುರುಷನಾಗಲಿಲ್ಲ. ಒಳ್ಳೆ ಬೆಸ್ಟ್ ಕೇಸ್, ಯಾರ ವರ ಕೊಟ್ಟರಾಗಲಿಲ್ಲ ಅಲ್ಲ, ರುದ್ರದೇವರು ವರ ಕೊಟ್ಟರು ಕೂಡ ಏನಾಗ್ಲಿಕ್ಕೆ ಬರಲಿಲ್ಲ, ಆಕೆಗೆ ಪುರುಷನಾಗ್ಲಿಕ್ಕೆ ಬರಲಿಲ್ಲ. ಆದ್ದರಿಂದಲೇ ಎಂದೂ ಸ್ತ್ರೀಯರಿಗೆ ಪುರುಷತ್ವ ಇಲ್ಲ ಅಂಥೇಳಿ. ಯಾಂತಿ ಸ್ತ್ರೀ ತ್ವಂ ಪುಮಾಂಸೋಪಿ ಪಾಪತಃ ಕಾಮದೋಪಿ ವಾ ನ ಸ್ತ್ರೀಯೋ ಯಾಂತಿ ಪುಂಸ್ತ್ವಂತೂ ಸ್ವಭಾವ ದೇವ ಯಾ ಸ್ತ್ರೀಯ ಪುಂಸಾ ಸಹೈವ ಸ ಪುಂ ದೇಹೇ ಸ್ಥಿತಿ ಸ್ಯಾತ್ ವರದಾನತಃ. ವರಾದಿಗಳಿದ್ರೆ ವರ ಕೊಟ್ಟ ತುಂಬುರು, ಅದಕ್ಕೋಸ್ಕರ ತುಂಬುರಿನ ದೇಹನ ಎಕ್ಸ್ಚೇಂಜ್ ಮಾಡಿಕೊಂಡು ಅವನ ಜೊತೆಗೆ ಕೂತಲೇ ಹೊರತು ಪ್ರತ್ಯೇಕವಾದ ಪುರುಷ ದೇಹ ಅವಳಿಗೆ ಬರಲಿಲ್ಲ. ಪುಂಸಾ ಸಹೈವ ಪುಂ ದೇಹೇ ಸ್ಥಿತಿ ಸ್ಯಾತ್ ವರದಾನತಃ, ವರದಿಂದ ಆಯಿತು. ತಜ್ಜನ್ಮನಿ, ಆದರೆ ಆ ವರ ಕೂಡ ಯಾವಾಗಲಿರೋದಿಲ್ಲ, ಆ ಜನ್ಮಕ್ಕೆ ಮಾತ್ರ. ಜನ್ಮ ಹೊತ್ತಷ್ಟು ಏನಾಗುತ್ತೆ, ಹೋಗ್ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೆ. ತಜ್ಜನ್ಮನಿ ವರಾಹ ಪಾಪಜಾತಾಭ್ಯೋ ನಿರಸಸ್ತ್ರೀಯ. ಈಗ ಒಂದು ಪ್ರಶ್ನೆ ಬಂತು, ಇಬ್ಬರು ಸ್ತ್ರೀಯರಿದ್ದಾರೆ, ಈಗ ಸರಿಯಾಗಿ ಅರ್ಥ ಮಾಡ್ಕೋ, ಇಬ್ಬರು ಸ್ತ್ರೀಯರಿದ್ದಾರೆ. ಒಬ್ಬ ಸ್ತ್ರೀ ಜೀವ ಸ್ತ್ರೀಯಾಗಿ ಹುಟ್ಟಿದ್ದಾರೆ, ಇನ್ನೊಬ್ಬ ಪುರುಷ ಜೀವ ಸ್ತ್ರೀಯಾಗಿ ಹುಟ್ಟಿದ್ದಾರೆ. ಅವ ಏನಂತ ಕರಿಬೇಕಾಗ, ಯಾರು ಪಾಪಯೋನಿ? ಈಗ ಪುರುಷ ಜೀ ಸ್ತ್ರೀಯಾಗಿ ಅದು ಪಾಪಯೋನಿ, ಸ್ತ್ರೀ ಸ್ತ್ರೀಯಾಗಿದ್ದರೆ ಪಾಪಯೋನಿ ಅಲ್ಲ. ಅದು ಅದನ್ನು ಹೇಳ್ತಾರೆ, ತಜ್ಜನ್ಮನಿ ವರಾಹ ಪಾಪ ಜಾತಾಭ್ಯೋ ನಿಜಸ ಸ್ತ್ರೀಯ. ನಿಜವಾಗಿ ಸ್ವರೂಪದಲ್ಲಿ ಸ್ತ್ರೀಯಾಗಿದ್ದವರು ಸ್ತ್ರೀಯಾಗಿದ್ದರೆ ಅದು ದೋಷ ಅಲ್ಲ, ಗುಣ. ಆದರೆ ಪಾಪದಿಂದಾಗಿ ಆಗಿದ್ದರೆ ಅದು ಪಾಪಯೋನಿಗಳು ಅಂತ ಹೆಸರು. ಸರ್ವೇ ಶಾಮಪಿ ಜೀವಾನಾಂ ಅನ್ಯ ಅಂತ್ಯದೇಹೋ ಯಥಾ ನಿಜ. ಒಂದು ಕೇಸ್ ಏನು, ಆ ಶಾಪವರಾದಿಗಳು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದು ಜನ್ಮಕ್ಕೆ ಮಾತ್ರ ಹೊರತು ಇನ್ನೊಂದು ಜನ್ಮಕ್ಕೆ ಎಕ್ಸ್ಟೆಂಡ್ ಆಗೋದಿಲ್ಲ, ಜನರಲ್ ಕೇಸ್ ಅದು. ಆದರೆ ಯಾವುದೇ ಕಾರಣದಿಂದ ಹೆಚ್ಚು ಕಡಿಮೆ ಆದರೂ ಕೂಡ ಒಂದೊಂದು ಸಲ, ಉದಾಹರಣೆಗೆ ಅಗ್ನಿಪುತ್ರ ಮಹಾತ್ಮನ ತಪಸ್ಸಾ ಸ್ತ್ರೀತ್ವ ಮಾಪಿರೆ, ಅವರು ಮೊದಲು ಸ್ತ್ರೀಯರಾಗಿ ಹುಟ್ಟಿ ಮತ್ತೆ ಸ್ತ್ರೀಯರಾಗಿ ಹುಟ್ಟಿ ಕೃಷ್ಣನ ಹೆಂಡಂದ್ರೆ ಅದು ಮೊದಲು ಸ್ತ್ರೀಯರಾಗಿದ್ದು ಸ್ತ್ರೀಯರಾಗಲಿಕ್ಕೆ ಅಂತ ವರ ತಗೊಂಡ್ರು ಫಸ್ಟ್ ಅವರು, ಸ್ತ್ರೀಯರಾಗಬೇಕು ಅಂತ ವರ ತಗೊಂಡು ಸ್ತ್ರೀಯರಾಗಿ ಹುಟ್ಟಿದರು. ಅಲ್ಲಿ ತಪಸ್ಸು ಮಾಡಿ ಕೃಷ್ಣ ಪತ್ನಿಯರಾಗಬೇಕು ಅಂತ ತಪಸ್ಸು ಮಾಡಿದ್ರು. ಡಿಫ್ರೆನ್ಸ್ ಗೊತ್ತಾಯ್ತಾ? ಮೊದಲು ಸ್ತ್ರೀತ್ವ ಬರೋದಕ್ಕೆ ಒಂದು ಜನ್ಮ ಒಂದು ತಪಸ್ಸು, ಅಲ್ಲಿ ಅನಂತರ ಜನ್ಮದಲ್ಲಿ ಕೃಷ್ಣ ಪತ್ನಿಯರಾಗಬೇಕು ತಪಸ್ಸು ಮಾಡಿದರು. ಆದರೆ ಅಲ್ಲಿ ಎರಡು ಜನ್ಮ ಸ್ತ್ರೀಯರಾದಾಗಾಯ್ತು ಅವರು. ಆದರೆ ಸಾಮಾನ್ಯ ಒಂದು ಜನ್ಮ ಆಗ್ತಾರೆ, ಎರಡು ಜನ್ಮ ಆಯಿತು ಎಕ್ಸೆಪ್ಷನ್ ಅದು. ಆದರೆ ಪುರುಷರು ಮಾತ್ರ ಎಂದು ಈ ರೀತಿ ಆಗಬಹುದು, ಸ್ತ್ರೀಯರು ಮಾತ್ರ ಏನಾಗಲು ಯಾವ ಕಾರಣಕ್ಕೆ ಏನಾಗೋದಿಲ್ಲ, ಪುರುಷರಾಗೋದಿಲ್ಲ. ಮತ್ತೆ ಇನ್ನು ಕೊನೆ ಏನೇ ಆದರೂ ಕೂಡ ಎಷ್ಟು ತುಂಬ ಸತ್ ಶಾಪ ಬಂತು ಅಂತ ತಿಳ್ಕೊಂಬೋಣ, ತುಂಬ ಸತ್ವರ ಕೊಟ್ಟರು ಅಂತ ತಿಳ್ಕೊಂಬೋಣ, ಅವ್ರು ಪುರುಷ ಸ್ತ್ರೀಯಾಗಿ ಹುಟ್ಟಿದ ಅಂತ ತಿಳ್ಕೊಂಬೋಣ. ಆದರೆ ಮೋಕ್ಷದಲ್ಲಿ ಮಾತ್ರ ಆ ರೀತಿ ನೋ ಚೇಂಜ್, ಹೇಗಿರ್ತಾರೆ ಅವರು ಸ್ವರೂಪ ದೇಹ ಏನೋ ಹಾಗೇ ಇರುತ್ತೆ ಹೊರತು ಅದು ಯಾವುದು ಮೋಕ್ಷದಲ್ಲಿ ಏನೇ ಶಾಪ ಗೀಪ ಅಟ್ಯಾಚ್ ಆದರೆ ಏನಂತ ಕರೆಯೋದಿಲ್ಲ, ಅದನ್ನು ಮೋಕ್ಷ ಅಂತ ಕರೆಯೋದೇ ಇಲ್ಲ. ಮೋಕ್ಷ ಅಂದರೆ ಅರ್ಥನೇ ಇಲ್ಲ ಅದಕ್ಕೆ. ಮೋಕ್ಷ ಎಲ್ಲ ಪಾಪಗಳಿಂದ ಎಲ್ಲ ಕರ್ಮಗಳಿಂದ ಬಿಡುಗಡೆ ಆದರೆ ಮೋಕ್ಷ, ಅಲ್ಲಿ ಇದೆ ಅಂತ ಹೇಳಿದರೆ ಮೋಕ್ಷ ಅಲ್ಲ ಅದು. ಅದು ಅದಕ್ಕೆ ಅಂತ್ಯದೇಹೋ ಯಥಾ ನಿಜ, ಇದು ಒಂದು ಪಾಯಿಂಟ್. ಮೋಕ್ಷದಲ್ಲಿ ಅಷ್ಟೇ ಅಲ್ಲ, ಅಂತ್ಯದೇಹ ಒಬ್ಬ ಸಾಧಕನ ಕೊನೆಯ ದೇಹ ಇದೆಯಲ್ಲ ಅದೇನಾಗಿರುತ್ತೆ, ಅವನ ಸ್ವರೂಪಕ್ಕೆ ತಕ್ಕಂತೆ ಇರುತ್ತೆ. ಅರ್ಥ ಆಯ್ತಾ? ಅದು ಎಲ್ಲರೂ ಬ್ರಾಹ್ಮಣರು, ಬ್ರಾಹ್ಮಣ ಶೂದ್ರ ಇದ್ದ ಬ್ರಾಹ್ಮಣನಾಗಿ ಹುಟ್ಟಿದ, ವೇದಾದಿಗಳನ್ನು ಓದ್ದ, ಜ್ಞಾನ ಬಂತು, ಮತ್ತು ಶೂದ್ರನಾಗೆ ಹುಟ್ಟುಬಿಡ್ತಾನೆ. ಕೊನೆಯ ಜನ್ಮ ಬಂತೀಗ ಅವಳು ಶೂದ್ರನಾಗೆ ಹುಟ್ಟುತ್ತಾನೆ. ಏನಾಗಿ ಹುಟ್ಟೋದಿಲ್ಲ ಅವನು, ಬ್ರಾಹ್ಮಣ ಆ್ಯಕ್ಚುಲಿ ವೈಕುಂಠಕ್ಕೆ ಹೋಗೋದು ದೇಹ ಅದು. ಆದರೂ ಕೂಡ ಅವ್ರು ಏನಾಗಿ ಹುಟ್ಟಿರ್ತಾನೆ, ಶೂದ್ರನಾಗೆ ಹುಟ್ಟುತ್ತಾನೆ ಹೊರತು ಅವ್ರು ಏನಾಗೋದಿಲ್ಲ. ಇದೇ ಪ್ರಸಂಗ ಮುಚುಕುಂದರಾಜನಿಗೆ, ಕೃಷ್ಣ ಮುಚುಕುಂದ ಭುಕ್ತಿ ಕೇಳ್ತಾನೆ ಮುಚುಕುಂದರಾಜ. ಕೃಷ್ಣ ಹೇಳ್ತಾನೆ, ಆಯಿತು ನಿನಗೆ ಮರ್ಯಾದಾರ್ಥಂ, ನಿನ್ನ ಶಾಸ್ತ್ರದ ನಿಯಮದಂತೆ ಏನಾಗ್ಬೇಕು, ನೀನು ಬ್ರಾಹ್ಮಣ ದೇವನಾದ್ರಿಂದ ಬ್ರಾಹ್ಮಣನಾಗಿ ಹುಟ್ಟಿ ಆಮೇಲೆ ಮೋಕ್ಷಕ್ಕೆ ಹೋಗು ಅಂತ ಹೇಳ್ತ. ಯಾಕೆ ಅವನು ಮುಚುಕುಂದರಾಜ ದೊಡ್ಡ ಸಾಧನೆ ಮಾಡಿದವನು, ಇಷ್ಟಾದ್ರು ಸ್ವರೂಪ ತಯಾರವನು ಬ್ರಾಹ್ಮಣ, ಆದ್ದರಿಂದಾಗಿ ಬ್ರಾಹ್ಮಣನಾಗಿ ಹುಟ್ಟಿ ಹೋಗಬೇಕು ಅಂತ ಹೇಳ್ತಾನೆ. ಹೀಗಾಗಿ ಬ್ರಾಹ್ಮಣನಾಗಿ ಹುಟ್ಟುತ್ತ. ಇಂಥ ಕೇಸ್ ಅರ್ಥ ಮಾಡಿಕೊಂಡ್ರೆ ಸರಿಯಾದ ಮೈತ್ರಿ. ಯಥಾ ನಿಜ ಅಂತ್ಯದೇಹೋ ಯಥಾ ನಿಜ, ಅದೇ ರೀತಿಯಲ್ಲಿ ಅಂತ್ಯಕಾಲದೊಳಗೆ ಅವ್ರ ಸ್ವರೂಪನೇ ಹೊರಗಾಗುತ್ತೆ. ಒಂದು ಇನ್ನೊಂದು ಎಕ್ಸಾಂಪಲ್ಲು, ಕುಂಭಕರ್ಣ ಇದ್ದ, ಕುಂಭಕರ್ಣ ಗಂಡಸು ಗಂಡಸಾಗೆ ಹುಟ್ಟಿದ್ದ. ಆದರೆ ಅವನೇನು ಮಾಡಿದ್ದ, ಬಹಳ ಹೈಟ್ ಅವನು, ಯೋಜನಾನಾಂ ತ್ರಿಲಕ್ಷಂ ಹಿ ಕುಂಭಕರ್ಣೋ ಅಭ್ಯವರ್ಧತ ಅಂತ ಹೇಳ್ತ. 300,000 ಯೋಜನೆ ಹತ್ರ ಇದ್ದಂತ, 300,000 ಯೋಜನ ಅಷ್ಟು ಹೈಟ್ ಇದ್ದ. ಮತ್ತು ಲಂಕಾಪಟ್ಟ ಇರೋದೇ ಎಷ್ಟು, ಅಲ್ಲಿ ಹೇಗೆ ಮಲಗಿದ್ದ ಅವನು ಅಂತ ಪ್ರಶ್ನೆ ಬಂತು. ಬ್ರಹ್ಮದೇವರ ವರದಿಂದಾಗಿ ದೇಹನ ಶಾರ್ಟ್ ಮಾಡ್ಕೊಂಡು ಮಲಗಿದ್ದ. ಅಡ್ಜಸ್ಟ್ ಮಾಡ್ಕೋಬೇಕು, ಕಾಲು ಮುದ್ರಿಕೊಂಡು ಕೊಡ್ತಾರಲ್ಲ ಹಾಗೆ, ಆ ರೀತಿ ಮಾಡ್ಕೊಂಡು ಅದು ಸಣ್ಣ ಯೋಗ. ಅವ್ರು ಆ್ಯಕ್ಚುಲಿ ಸಿಕ್ಕವರಾಗೆ ಮಲಗಿದ್ದ ಬ್ರಹ್ಮದೇವರ ವರದಿಂದಾಗಿ. ಆದರೆ ರಾಮದೇವರು ಯಾವಾಗ ಕೊಂದ್ರಲ್ಲ, ಅವಾಗ ಏನಾಯಿತು, ಯಥಾ ನಿಜ, ಅವನ ಸ್ವರೂಪದ ಹೈಟ್ ಬಂತು ಅವನಿಗೆ. ಸ್ವರೂಪದ ಇದ್ದ ಎಷ್ಟಾಗ 300,000 ಯೋಜನೆ ಬಂತು. ಅಂತ್ಯಕಾಲದಲ್ಲಿ ಫುಲ್ ಸೈಜ್ ಬರುತ್ತೆ. ಯಾವಾಗ ಅಂತ್ಯಕಾಲಕ್ಕೆ ಮನುಷ್ಯ ಮ್ಯಾಕ್ಸಿಮಮ್ ಶಕ್ತಿ ಉಪಯೋಗಿಸ್ತಾರೆ, ಯಾಕೆ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್ ಆದ್ದರಿಂದ ಮ್ಯಾಕ್ಸಿಮಮ್ ಶಕ್ತಿ ಉಪಯೋಗಿಸ್ತಾರೆ. ಸೊ ಫುಲ್ ಬಾಡಿ ಅಷ್ಟು ಬಂತು. ರಾಮದೇವರು ಏನು ಮಾಡಿದ್ರೆ ಅವನ್ನ ಅಲ್ಲೇ ಬಿದ್ದರೆ ಇವರೆಲ್ಲ ಪೀಸ್ ಪೀಸ್ ಆಗಿಬಿಡ್ತಾರೆ, ಲಂಕಾಪಟ್ಟನೇ ಪುಡಿಯಾಗಿ ಹೋಗ್ತದೆ. ಸಮುದ್ರದಲ್ಲಿ ಹಾಕಿದರೆ ಸಮುದ್ರ 300,000 ಹೋದರೆ ಸಮುದ್ರ ಇಲ್ಲೇ ಇಲ್ಲ. ಏನು ಮಾಡಿದೆ ಪರವಾಗಿ, ಎಲ್ಲ ಕಟ್ ಮಾಡಿದ್ನಂತೆ ರಾಮದೇವರು. ಏನು ಮಾಡ್ತಾರೆ, ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕಿಬಿಡ್ತಾರೆ. ಒಂದು ಪದಾರ್ಥ ಹಿಡಿದೆ ಹೋದರೆ ಮುರಿದಿರ್ತಾರಲ್ಲ ಹಾಗೆ, ಕುಂಬಳಕಾಯಿನ ಇದರಲ್ಲಿ ಹಾಕಿದ್ರೆ ಹಿಡಿಯುತ್ತಾ, ಹೋಲ್ಡ್ ಮಾಡ್ಯಾಕೆ ಹಿಡಿಯುತ್ತೆ, ಹೋಲ್ಡ್ ಮಾಡ್ಯಾಕೆ ಫುಲ್ ಫಿಲ್ಪಿಸ್ಬಿಡೋದು. ಅದಕ್ಕೆ ಕುಂಭಕಾಯಿ ಫಸ್ಟ್ ಪೀಸ್ ಪೀಸ್ ಮಾಡಿ, ಬರೀ ಕುಂಬಳಕಾಯಿ ಹೆಚ್ಚಾಗಲ್ಲ, ಕುಂಭಕರ್ಣನೇ ಕುಂಬಳಕಾಯಿ ಹೆಚ್ಚಾಗಿ ಹೆಚ್ಚಾಗ್ತಾರೆ ರಾಮದೇವರು. ಅಷ್ಟಾದರೂ ಕೂಡ ಪೀಸ್ ಎಷ್ಟಾಗಿದ್ವಂತೆ, ಸಣ್ಣ ಪೀಸು ಭಾರಿ ದೊಡ್ಡದು. ಕುಂಬಳಕಾಯಿ ಎಷ್ಟೇ ಹೆಚ್ಚಿದ್ರು ಕೂಡ ಜೋರಾಗಿರುತ್ತದೆ. ಅದಕ್ಕೆ ಅದು ಒಂದೊಂದು ಪೀಸ್ ಬಿದ್ದರೆ ಸಮುದ್ರ ಮುಖ್ಯ ಸುನಾಮಿ ಬಂದೇ ಬರ್ತಿತ್ತಂತೆ, ಒಂದು ಪೀಸ್ ಸಮುದ್ರದಲ್ಲಿ ಬಿದ್ದರೆ. ಅರ್ಥ ಆಯ್ತಾ? ಅದನ್ನೆಲ್ಲ ಹೇಳ್ತಾರೆ ಸಮುದ್ರ ಅಭ್ಯವರ್ಧತ ಅಂತ ಆಚಾರ ಉಪಯೋಗ. ಅಭ್ಯವರ್ಧತ ಅಂದರೆ ಸುನಾಮಿ ಬರೋದು ಅಂತ. ಅದು ಅಷ್ಟರ ಮಟ್ಟಿಗೆ ಸೈಜ್ ಇದ್ದವನು. ಇದು ಯಾತಕ್ಕೆ ಹೇಳಿದ, ಅಂತ್ಯದೇ ಅಂತ್ಯಕಾಲದಲ್ಲಿ ಸ್ವರೂಪ ಏನಾಗುತ್ತೆ, ಅಭಿವ್ಯಕ್ತಿ ಆಗುತ್ತೆ. ಅವ್ರು ಬಾಡಿ ಆಗಿದ್ದರೆ ಬಾಡಿ, ಅದು ಸ್ವರೂಪ ದೇಹವಾಗಿದ್ದರೆ ಸ್ವರೂಪ ದೇಹನೇ ಕಾಣಿಸ್ಬೇಕು, ಅವ್ರು ಬೇರೆ ಇಲ್ಲ. ಆ ದೇಹದಲ್ಲಿ ಬರೋದಿಲ್ಲ ಆದರೆ ಹುಟ್ಟಬೇಕು ಮತ್ತೆ ಅವರು. ಈ ಸೈಜ್ ಆದರೆ ಅದೇ ದೇಹದಲ್ಲಿ ತೊಗೊಳ್ಬಹುದು, ಜಾತಿ ಆದರೆ ಹುಟ್ಟಬೇಕಾಗಿತ್ತು. ಅದಕ್ಕೆ ಭುಜಗುಂದರಾಜ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿ ಸದ್ಗತಿಗೆ ಹೋದ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಯಥಾ ನಿಜ ಅವನು ದೇಹ, ಅವ್ರು ಬಾಹ್ಯ ದೇಹ, ಬಾಹ್ಯ ದೇಹದೊಂದು ತಗೊಂಡಿದ್ದ ಅವನು. ಹೌದು, ಹಿರಣ್ಯಾಕ್ಷನೇ ಕುಂಭಕರ್ಣ. ಯಾಕೆ ಏನಾಯ್ತು ಅದರಿಂದ ವರ ಗೊತ್ತಾಯ್ತಲ್ಲ, ವರ ಅಂದರೆ ಮಾತಾಡಾಗಿಲ್ಲ, ನಡೀತಿರೋದು ಹಾಗೆ ತಾನೇ. ವರ ಇದ್ದರೆ ಏನಿಲ್ಲ, ಮುಚ್ಚೋಗ್ಬಿಡ್ತಾ ಮೇಲೆ ಹೋಗ್ಬಿಡ್ತಾ. ಅದು ಎಲ್ಲಿವರೆಗೂ ವರ ಇರೋವರೆಗೂ ಅಷ್ಟೇ, ಆಮೇಲೆ ಇಲ್ಲ. ಡ್ರಗ್ಸ್ ತೊಗೊಂಡು ಹಾರೇ ಅರ್ಥ ಎಲ್ಲಿವರೆಗೂ, ಡ್ರಗ್ಸ್ ಎಫೆಕ್ಟ್ ಇರೋವರೆಗೂ ಆಮೇಲೆ ಹೋಗ್ಬಿಡ್ತಾರೆ. ನಮಗೆ ಅರ್ಥ ವರದ ಪರಿಣಾಮ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ವರದಂತ ನಡ್ಕೋತಾನೆ. ಹೋದ ತಕ್ಷಣ ಮಗಿತಾನೆ, ಈ ಕುಡಿದವನು ತಿಂದವನು ಹೇಗೋ ಹಾಕಿ ಬಿಟ್ಬಿಡಿ. ಊಟ ಮಾಡಿದಾಗಿರೋ ಶಕ್ತಿ ಹಸಿವಾರಾಗಿರೋದಿಲ್ವಲ್ಲ, ಊಟದ ಶಕ್ತಿ ಅದು. ಊಟ ಆದ ತಕ್ಷಣ ಸ್ವಲ್ಪ ತೊಳೆದು ಬಿಟ್ಟಿರ್ತಾನೆ, ಅದು ಸ್ವಲ್ಪ ಜೀರ್ಣ ಆದಮೇಲೆ ಹಸಿವಾದರೆ ವೀಕ್ ಆಗಿಬಿಡ್ತಾರೆ ಅಷ್ಟೇ. ಅದು ಅನ್ನದ ಶಕ್ತಿ, ಅದು ವರದ ಶಕ್ತಿ ಅಲ್ಲ. ಯಾವ ಶಕ್ತಿ ಅದು? ಆಹಾರದ ಶಕ್ತಿ ಅಷ್ಟೇ. ಅದೇನು ನಿಯಮ ಅಂತೇನೂ ಇಲ್ಲ, ಕೆಲವರು ಹಾಗಾಗ್ಬೋದು, ಕೆಲವರು ಹಾಗೆ ಹೋಗ್ಬೋದು. ಮತ್ತು ಅದಕ್ಕೆ ಶೂದ್ರಾಗೆ ಸಾಧನೆ ಮಾಡಿಕೊಂಡು ಹೋಗ್ಬೋದು, ಕೆಲವು ವರಾದಿಗಳಿಂದ ಬ್ರಾಹ್ಮಣರಾಗಿ ಹುಟ್ಟಿ ವಿಶೇಷ ಸಾಧನೆ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು. ಆದರೆ ಸ್ತ್ರೀಯರು ಸ್ತ್ರೀಯರಾಗಿಯೇ ಸಾಧನೆ ಮಾಡಬೇಕೇ ಹೊರತು ಏನಾರ ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ಪುರುಷರಾಗಿ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಹಿಂದೆ ದೊಡ್ಡ ಗಲಾಟೆ ನಡೆದಿತ್ತು ಆ ಬಗ್ಗೆ. ಕೊನೆಗೆ ಅದು ಸ್ಟ್ಯಾಂಡ್ ಆಗಿದ್ದು ಆಚಾರ ಹೇಳಿದ ಸಿದ್ಧಾಂತನೇ ಎಲ್ಲ ಒಪ್ಕೊಳ್ಬೇಕು ಅನಿವಾರ್ಯ. ಹಾಂ ಏ ಭೀಮ ಇಲ್ಲ ಅಂತ ಹೇಳಿದ್ದು, ಅದಕ್ಕೆ ಹೇಳಿದ್ದೆ ಅದೇ ರೂಲ್ ಅಂತಿಲ್ಲ. ಹಾಂ ಅದೇ ಹೇಳಿದ್ದು, ಪುರುಷರಿಗೆ ಎಲ್ಲ ವೇದಾಧಿಕಾರ ಅಂತ ಹೇಳೇ ಇಲ್ಲ. ಆದ್ದರಿಂದ ಶೂದ್ರ ಜೀವನ ವೇದಾಧಿಕಾರ ಹಾಕ್ಬೇಕು, ಹಾಗೆ ತಿಳ್ಕೊತಾನೆ, ಹಾಗೆ ಉದ್ಧಾರ ಆಗ್ತಾನೆ. ಹಾಂ ವೇದಾಧಿಕಾರ ಕಂಪಲ್ಸರಿ, ವೇದಾಧಿಕಾರ ಸ್ತ್ರೀಯರು ಏನು ಮಾಡಬೇಕಾಗಿದ್ರೆ, ನಿಮ್ಮ ಪ್ರಕಾರ ಸ್ತ್ರೀಯರು ಕೂಡ ಏನಾಗಬೇಕಾಗಿದ್ರೆ? ಅಲ್ಲ, ಪುರುಷರಾಗಬೇಕು, ಬ್ರಾಹ್ಮಣ ಪುರುಷರಾಗಬೇಕು ಮತ್ತೆ. ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ, ಸ್ವರೂಪನೇ ಚೇಂಜ್ ಆಗಲ್ಲ ಅಂದಮೇಲೆ ಅದಕ್ಕೆ ಹೇಳಿದ್ದು. ಶುರುವ ಇಂಟ್ರೊಡಕ್ಷನ್ ಏನಂತ ಕೊಟ್ಟರು ಗೀತಾ ಭಾಷ್ಯಕ್ಕೆ, ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾಲು ಬಿಹಿ ಬ್ರಹ್ಮ ರುದ್ರೇಂದ್ರ ಅವರ್ತಿತೋ ಭಗವಾನ್ ವ್ಯಾಸತ್ವೇನ ಅವತತಾರ, ಮತ್ತೆ ಅವರಿಗೆಲ್ಲ ಸ್ತ್ರೀ ಶೂದ್ರಾರಾಧ್ಯ ಶ್ರೀ ಶೂದ್ರಾದೀನಾಮಪಿ ಜ್ಞಾನದ್ವಾರ ಮೋಕ್ಷೋ ಭವೇದ್ ಇತಿ ಕೃಪಾಲುಹು, ಮತ್ತು ಮಹಾಭಾರತ ಸಂಹಿತಾಂ ಅಚೀಕೃಪತ್, ಸ್ತ್ರೀ ಶೂದ್ರರು ವೇದಾಧಿಕಾರ ಇಲ್ಲದೇ ಇದ್ದವರು ಮೋಕ್ಷಕ್ಕೆ ಹೋಗಲಿ ಅಂಥೇಳಿ ಮಹಾಭಾರತ ಬರೆದ್ರು. ಉತ್ತರ ಅಲ್ಲೇ ಇದೆಯಲ್ಲ, ಮುಗಿದು. ಮಹಾಭಾರತ ಯಾವುದಕ್ಕೆ ಇಕ್ವಲೆಂಟ್ ಅದು? ವೇದಕ್ಕೆ ಇಕ್ವಲೆಂಟ್ ಅಲ್ಲ, ಮೂರನೇ ವೇದ ಅವರಿಗೆ ಮುಗಿದೋಯ್ತು. ತಲೆಗೆ ಸಬ್ ಉತ್ತರ ಕೊಟ್ಟ ಮೇಲೆ ಮತ್ತೆ ಘೋಷಣೆ ಮಾಡಬೇಕು, ಅರ್ಥ ಆಯ್ತಾ? ಯಾವ ಸಮಸ್ಯೆನೂ ಇಲ್ಲ, ಇಲ್ಲದೆ ಆ ಶ್ಲೋಕಕ್ಕೆ ಅರ್ಥನೇ ಇಲ್ದಾಗತ್ತಿತ್ತು. ಏನು ಏನೇನು ಇನ್ನೊಂದು ಹೇಳಿ ಏನದ? ಹಾಂ 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 ಹೌದು. ಆ ಸ್ಕೂಲ್ ಆಫ್ ಥಾಟ್ ಇಲ್ಲೇ ಇಲ್ಲ, ಅದು ಸ್ಥಿತಿ ಸೃಷ್ಟಿಯಾಗಿದ್ದು ಹೋಗ್ಬಿಡ್ತಾಗಿ ಅಲ್ಲ ಹೋಯ್ತದ, ತಪ್ಪದು ತಪ್ಪು ಅಂತ ಆಯ್ತದ. ಹಿಂದೆ ಬೇಕಾದಷ್ಟು ನಡೀತದೆ, ಸುಮಾರೊಂದು 30 ವರ್ಷದ ಕಡೆ ತತ್ವವಾದದಲ್ಲೇ ಬರೀ ಆರ್ಟಿಕಲ್ಸ್ ಈಗ ಬರ್ತು ಕೊನೆಗೆ ಅದು ಇದು ಕ್ಲೋಸ್ ಆಯಿತು. ಅದು ಆಚಾರ್ಯ ಹೇಳಿ ಸ್ಪಷ್ಟವಾಗಿದೆ, ಇದು ಮಾಡೋದು ಬೇಡ ಅರ್ಥ ಆಯ್ತಾ? ನಡೀತಾಗ ನೋಡಿದವ್ರು ಅವ್ರು ಆಗಿದ್ದವ್ರು ಓದೋರಲ್ಲೇ ಗೊತ್ತಿರುತ್ತದೆ. ಏನ ಆ ವಿಷಯ ಬೇಡ, ಇಲ್ಲಿ ನೋಡೋದು ಫಸ್ಟ್. ಈಗ ಹಿಂದೆ ಆಗಿದೆ, ಆಗಲೇ ಮಹಾಭಾರತವಾದ ಅಧಿಕಾರ ಇದೆ ಅಂತ ಹೇಳಿದರೆ ಅದರಲ್ಲೂ ಉತ್ತಮ ಸ್ತ್ರೀಯರು ಅಧಮ ಸ್ತ್ರೀಯರು ತಾರತಮ್ಯ ಇದೆ, ಮತ್ತೆ ಅದರಲ್ಲೂ ಕೂಡ. ಇವತ್ತು ಹೇಗೆ ಓದೋ ಅಧಿಕಾರ ಇದ್ದ ಕೆಲವರು ಏನು ಮಾಡ್ತಾರೆ, ತಮ್ಮ ಸಿಲೆಬಸ್ಸಲ್ಲೇ ಇದು ನನಗಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಪಾಸ್ ಆಗಲಿಕ್ಕೆ ತೊಂದರೆ ಇಲ್ಲ ಅವನು, ಯಾಕೆ 35ಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಪಾಸ್ ಆಗಲಿಕ್ಕೆ ಅವಶ್ಯ ಇಲ್ಲ, ಅದು ಯಾಕೆ ಈಗ ಬರೋದಿಲ್ಲ ಅದರಿಂದ? ಆದ್ದರಿಂದ ಕೆಲವು ಸ್ತ್ರೀಯರು ಆಚಾರ್ಯ ಹೇಳ್ತಾರೆ, ಯಥೋರ್ವಸಿ ಯಮೀಚೈವ, ಸ್ತ್ರೀಯರು ಆಗಿದ್ದರೂ ಕೂಡ ಏನಿದೆ ಅವರಿಗೆ ವೇದಾಧಿಕಾರ ಇದೆ. ಆಗ ಮೂರು ರೂಪದಲ್ಲಿ ಮಾತ್ರ ಇದೆ ಅಂತ ಕೇಳಿದರೆ, ನರಾದಿ ಕುಲಜಾಪಿ, ಮನುಷ್ಯರ ಹುಟ್ಟಿದಾಗಲೂ ಇದೆ ಅಂತ ಹೇಳ್ತಾ. ಒಬ್ಬ ಸ್ತ್ರೀ ಇದ್ದಾರೆ ಅಂತ ತಿಳ್ಕೊಬೇಡ, ಎಕ್ಸ್ಟ್ರಾಆರ್ಡಿನರಿ ಬ್ರಿಲಿಯನ್ಸ್ ಇದೆ, ಗೊತ್ತಾಯ್ತಾ? ಅದು ಶಾಸ್ತ್ರ ವೇದಾಧಿಕಾರ ಬರಲಿಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಆಕೆ ವೇದ ಓದಿದರೆ ಓದ್ಕೂಡುದು ಅಂತ ಹೇಳಬೇಕಾಗಿಲ್ಲ, ಗೊತ್ತಾಯ್ತಾ? ಆಚಾರ್ಯ ನರಾದಿ ಕುಲಜಾಪಿ ಅಂತ ಹೇಳಿದ್ದ. ಆದರೆ ಗಂಡಸರಿ ವೇದ ಯಾಕೆ ಓದಿಲ್ಲ ಅಂತ ಕೇಳೋ ಹಾಗೆ ಸ್ತ್ರೀಯರನ್ನು ಕೇಳಾಗಿಲ್ಲ. ಯಾತಕ್ಕೆ? ಔಟ್ ಆಫ್ ಸಿಲೆಬಸ್. ಇವತ್ತು ಔಟ್ ಆಫ್ ಸಿಲೆಬಸ್ ಓದಬಾರ್ದಂತಿಲ್ಲ, ಗೊತ್ತಾಯ್ತಿಲ್ಲ? ಔಟ್ ಆಫ್ ಸಿಲೆಬಸ್ಗೆ ಅಡ್ಮಿಷನ್ ಇಲ್ಲ ಅಂತ ಹೊರತು ಓದ್ಬೋದು. ಯಾವುದೇ ಮೆಡಿಕಲ್ ಪುಸ್ತಕ ಓದಿ ಯಾರು ಬೇಡ ಅಂತಾರೆ ನಿಮ್ಮನ್ನು? ಆದರೆ ಡಿಗ್ರಿಗೆ ಬೋರ್ಡ್ ಹಾಕೊಳ್ಳೋಕೆ ಬರೋದು ಡಾಕ್ಟರ್ ಅಂತೇಳಿ, ಮತ್ತು ಓದೋದಕ್ಕೆ ಬ್ಯಾನ್ ಇಲ್ಲ. ಬೋರ್ಡ್ ಏನು ಬೇಕಾದ್ರೆ ಓದಿ, ಏನು ಬೇಕಾದ್ರೆ ಮಾಡಿ. ಈಗ ಬ್ಯಾಂಡ್ ಪುಸ್ತಕ ಕರೆಕ್ಟ್ ಪುಸ್ತಕಗಳು ಓದ್ತಿರ್ತಾರೆ, ಆದ್ದರಿಂದ ಅದು ಬೇರೆ. ಅದು ಸರಿಯಾಗಿ ಓದಬೇಕಾದ್ರೆ ಜ್ಞಾನ ಸಂಪಾದನೆಗೆ ಯಾರಿಗೂ ಕೂಡ ಬ್ಯಾನ್ ಇಲ್ಲ. ಆದರೆ ಅಥೆಂಟಿಸಿಟಿಗೆ ಏನಾಗಬೇಕು? ಅದಕ್ಕೆ ಅಧಿಕಾರಾದಿಗಳು ಬೇಕಾದ, ಅರ್ಥ ಆಯ್ತಾ? ಅಧಿಕಾರ ಇಲ್ಲದೆ ಹೋದರೆ ಅದಕ್ಕೆ ಇದು ಸಿಗೋದಿಲ್ಲ, ಎಲಿಜಿಬಿಲಿಟಿ. ಅವ್ರು ನೀವೆಲ್ಲ ಇದೆ, ನಮಗೆ ಗೊತ್ತವನು, ಈಸ್ ಹೈಲಿ ಕಾಂಪಿಟೆಂಟ್. ಹಿಂದೆ ಸತ್ತು ಆಗಿದೆ ಆ ಥರ. ಯಾರೋ ಕಾಶಿಯಲ್ಲಿ ಹೋದಾಗ ನಮ್ಮ ಪಂಡಿತರುಗಳೆಲ್ಲ ವಾದ ಮಾಡಿದಾಗ ಅಲ್ಲಿ ಜನ ಭಾರಿ ಸಂತೋಷ ಪಟ್ಟುಬಿಟ್ಟು, ನಿಮಗೆ ಇಲ್ಲೇ ಕೆಲಸ ಕೊಡ್ತೀವಿ, ಯೂನಿವರ್ಸಿಟಿಯಲ್ಲಿ ಕೆಲಸಕ್ಕೆ ಸೇರಿ ಅಂದರೆ ಏನು ಓದಿದ್ರು? ಏನು ಓದಿಲ್ಲ ಅಂತ ಹೇಳಿದರು, ಏನು ಓದಿಲ್ಲ, ಬರೆಯಲ್ಲಿ ಓದ್ಕೊಬಂದಿರೋದು ಅಷ್ಟೇ. ತಂದೆ ಪಾಠ ಹೇಳ್ಬೋದು, ಮಗ ಓದಿರೋದು. ಯಾವ ಸ್ಕೂಲಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸಿಕ್ಕಾಪಟ್ಟೆ ಗ್ರೇಟ್ ಪಂಡಿತರು, ಅವ್ರಿಗೆ ಬೇಕೇ ಬೇಕು ಅಂತ ಅಪಾಯಿಂಟ್ ಚೇಂಜ್ ಮಾಡಿದಾಗ ಅವರು ಹೊಸ ಒಂದು ರೂಲ್ ಮಾಡಿ ಮತ್ತೆ ಅದು ಅಪಾಯಿಂಟ್ ಮಾಡ್ಕೊಳ್ಳಿ. ಅದು ಆ ರೂಲ್ ಪ್ರಕಾರ ಅಪಾಯಿಂಟ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಅಪಾಯಿಂಟ್ ಮಾಡ್ಕೊತಾರೆ. ಇವತ್ತು ಕೆಲವೆಲ್ಲ ಏನಾಗುತ್ತೆ, ಹಳ್ಳಿ ಹೋಗ್ಬಿಟ್ಟಿರ್ತಾರೆ, ಫಸ್ಟ್ ಕ್ಲಾಸ್ ಔಷಧಿ ಕೊಡ್ತಾರೆ. ಅವ್ರು ಯಾವ ಡಾಕ್ಟರ್ ಕೈ ಬಿಟ್ಟಿದ್ದ ವಾಸಿ ಆಗುತ್ತೆ ಅಲ್ಲಿ, ಬಟ್ ಅವ್ರು ಪ್ರೊಫೆಸರ್ ಮಾಡೋಕ್ಕಾಗಲ್ಲ ಅವ್ರ. ಯಾತಕ್ಕೆ? ಪ್ರೊಫೆಸರ್ ಕೂಡ ಔಷಧಿ ತಗೋದ್ಬೇಕಾದ್ರೆ, ಆದರೆ ಇವ್ರು ಪ್ರೊಫೆಸರ್ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ರೂಲ್ಸ್ ಆಗಿಲ್ಲ, ಅಗೇನೆಸ್ಟ್ ರೂಲ್ಸ್. ಬಟ್ ಔಷಧಿ ಅಡ್ವೈಸ್ ಮಾಡೋದ್ರ ಹತ್ರ ಬೇಕಾದ ದುಡ್ಡು ಕೊಡ್ಬೋದು, ಅದೆಲ್ಲ ಕೊಡ್ಬೋದು, ಆ ಪೋಸ್ಟ್ ಮಾತ್ರ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅಧಿಕಾರ ಅಂದ್ರದೇ, ಅರ್ಹತೆ ಇಲ್ಲದೆ ಹೋದರೆ ಅದು ಬರೋದಿಲ್ಲ. ಬಟ್ ಬೇರೆ ಬೆನಿಫಿಟ್ಸ್ ಅವನಿಗೆ ಸಿಗ್ತದೆ. ಕಿವಿಗೆ ಬೀಳಬಾರ್ದು ಅಂತ ಅರ್ಥ. ಶ್ರುತಿಗೋಚರ ಅಂದರೆ ಕಿವಿಗೆ ಬೀಳಬಾರ್ದು, ಕೇಳಕ್ಕೆ ಹೋಗಬಾರ್ದು ಅಂತ. ಅದಾಗಿ ಬಿದ್ದರೆ ದೋಷ ಅಲ್ಲ, ಇವರಾಗಿ ಕಿವಿಗೊಟ್ಟು ಕೇಳೋದಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಕಿವಿಗೊಟ್ಟು ಕೇಳೋದು ತಪ್ಪು. ಅದಾಗಿ ಕಿವಿ ಬಿದ್ದರೆ ಎಷ್ಟೊತ್ತ ಮನೆಯಲ್ಲಿ ವೇದ ಅಧ್ಯಯನ ನಡೀತಿರ್ತದೆ, ಹೆಂಗಸರು ಓಡಾಡ್ತಾರೆ, ಅವರ ಬಾಯ್ಪಾಟ ಆಗಿಬಿಡುತ್ತೆ ಬಂದು ಬಂದು ಬಂದು. ಆದರೂ ಹೇಳಬಾರ್ದು ಅವರು, ಯಾರೋ ತಪ್ಪು ಹೇಳಿದರೆ ತಪ್ಪು ಹೇಳಿದ್ದು ಸರಿಯಾಗಿ ಹೇಳೋದು ಹೇಳ್ಕೊಡ್ತಾರೆ. ತಾವು ಹೇಳಾಗಿಲ್ಲ, ಇದು ಸಮಸ್ಯೆ ಅಂದರೆ ತಾವು ಹೇಳಬಾರ್ದು. ಅಷ್ಟರ ಮಟ್ಟಿಗೆ ಅವರಿಗೆ ಅನುಭವ ಮಾಡ್ತಾರೆ. ಅವ್ರು ಹೇಳಿದ್ರೆ ತಪ್ಪಲ್ಲ, ಏನು ಸರ ತಪ್ಪು ಹೇಳ್ತಾರೆ ವೇದನ, ನನಗೆ ಗೊತ್ತಿದೆ ಸರಿಯಾಗಿ ಹೇಳೋದು, ಇವನಿಗೆ ಗೊತ್ತಿಲ್ಲ ಅಂತೇಳಿ ವಿದ್ರ ಮಾತು ಹೇಳ್ತಾರೆ. ಬ್ರಹ್ಮಜ್ಞಾನ ಕೊಡೋಂದ್ರೆ ಬ್ರಹ್ಮಜ್ಞಾನ ಗೊತ್ತು ನನಗೆ, ಆದರೆ ಶೂರಯೋ ಶೂದ್ರಯೋನೋ ಪ್ರಜಾತೋಹ, ನಾನು ಯೋನಿ ಪ್ರಕಾರ ಉಪದೇಶ ಮಾಡಬಾರ್ದು ನಾನು ಅಂಥೇಳಿ ಸಸ್ಮಾರಾಥ ಸರಾತರ ಸರತ್ ಸನಸ್ತನ ಏನಿರ್ತಾರೆ ಅವ್ರು ಬಂದು ಉಪದೇಶ ಮಾಡ್ತಾರೆ. ಅದು ನನಗೆ ಗೊತ್ತಿ, ಅವರಿಗಿಂತ ಜಾಸ್ತಿ ಗೊತ್ತಿದ್ರೆ ನನಗೆ ತಾರತಮ್ಯದಲ್ಲಿ ಇವರಿಗಿಂತ ಜಾಸ್ತಿ ಇದ್ದಾರೆ. ಯಾರಿಗೆ ಸನಸ್ಸು ಜಾತರಿಗಿಂತ ವಿದುರ ಮೇಲೆ ಇದ್ದಾನೆ. ಆದರೆ ಕಾಂಪಿಟೆನ್ಸ್ ದೃಷ್ಟಿಯಿಂದ ಉಪದೇಶ ಮಾಡಲಿಕ್ಕೆ ಯಾರು ಬೇಕೀಗ? ಅವರೇ ಹೇಳಿ, ಅದು ನಿಯಮ ಆ ತಂದ ನಡೀತು ಅಂತ ಹೇಳ್ತಾ. ಸರ್ವೇಷಾಮಪಿ ಜೀವಾನಾಂ ಅಂತ್ಯದೇಹೋ ಯಥಾ ನಿಜ. ಯಾವ ಜೀವ ಪುರುಷನೋ ಅವನೋ ಇವನೋ ಇದೆಲ್ಲದಕ್ಕೂ ಪುರುಷ ಪುರುಷನಾಗೇ ಮುಕ್ತಿಯಲ್ಲಿರ್ತಾನೆ, ಸ್ತ್ರೀಯರು ಸ್ತ್ರೀಯರಾಗೇ ಇರ್ತಾರೆ, ಎಲ್ಲೂ ಅಲ್ಲೇ ಅಲ್ಲೂ ಹಾಗೇನೆ. ಇದು ಶೂದ್ರ ಇಲ್ಲಿ ಬ್ರಾಹ್ಮಣ ಹುಟ್ಟಿ ಇಲ್ಲಿರ್ಬೋದು, ಸ್ವಲ್ಪ ಮುಕ್ತಿಯಲ್ಲಿ ಮಾತ್ರ ಏನಾಗಿರ್ತಾನೆ ಅವನು ಶೂದ್ರನಾಗೇ ಇರ್ತಾರೆ. ಕೆಲವು ಅದಕ್ಕೆ ವಿಜಯದಾಸರ ಕಥೆಯಲ್ಲಿ ಹೇಳ್ತಾರೆ, ಯಾವ ದೊಡ್ಡ ಪುರಾಣ ಹೇಳ್ತಿದ್ದ ಒಬ್ಬಾತ, ಭಾರಿ ಹೇಳಿಕೊಂಡು ಏನೋ ಮಾಡ್ಕೊಂಡು ಹೇಳ್ತಿದ್ದ, ಒಳ್ಳೆ ಜ್ಞಾನಿನೇ, ಭಾರಿ ಅಹಂಕಾರ ಇತ್ತು, ಆಗ ಸ್ವರೂಪ ಆಗಿರುತ್ತೆ ಹೇಗಿರುತ್ತೆ ಅಂತ ಬೈತಿದ್ದ. ಅವ್ರು ಬಂದು ನೋಡಿದ್ರು, ನಿನ್ನ ಸ್ವರೂಪ ಗೊತ್ತ ಅಂತ ಕೇಳಿದರು, ಅವ್ರು ಗೊತ್ತಿಲ್ಲ ಅಂದ ಕಾಗೆ ಅಂತ ಹೇಳಿದರು ಅಂತ ಹೇಳ್ತಾ. ಅದು ಅವ್ರು ಇದರಲ್ಲೂ ಬರುತ್ತೆ, ಅದು ಗೋಪಾಲದಾಸರ ಅವ್ರ ಮೇಲೆ ಹಾಡಿನಲ್ಲಿ ಕೂಡ ವಿಷಯ ಬರುತ್ತೆ. ಆಗ ಅವ್ರಿಗೆ ಭಾರಿ ದುಃಖ ಆಗುತ್ತೆ, ಅದು ದುಃಖ ಯಾಕೆ ಪಡ್ತೀಯ ಅಲ್ಲಿ ಎಂಥ ಕಾಗೆ, ಅದು ಜ್ಞಾನಾನಂದಮಯ, ಅದು ಪ್ರಾಕೃತ ದೇಹನೇ ಇಲ್ಲ. ಈ ಸಕ್ಕರೆ ಹೆಚ್ಚಿನ ಕಾಗೆ ಅಂದರೆ ಮುಟ್ಟಿ ನಿರ್ಮಾಡ್ಬೇಕಾ ನಾವು? ಸಕ್ಕರೆ ಹೆಚ್ಚಿನ ನಾಯಿ ಮುಟ್ಬಿಟ್ಟು ಸ್ನಾನ ಮಾಡಬೇಕಾ? ಸಕ್ಕರೆ ಹೆಚ್ಚಿನ ನಾಯಿ ಮುಟ್ಟಿದ್ರೆ ಏನು, ಅದು ತಿಂದೇ ಬಿಡ್ತಾನೆ. ಶಪಾಕ ಅಂತ ಕರೆಯಲ್ಲ ಅವನು, ಅದು ತಿಂದರೆ ಶಪಾಕ ಅಂತ ಯಾರು ಕರೆಯೋದಿಲ್ಲ. ಯಾಕೆ ನಾಯಿ ಮೋಕ್ಷದಲ್ಲಿ ಯಾವುದೇ ಇದರಲ್ಲಿ ಅಪ್ರಾಕೃತವಾದ್ದರಿಂದ ದೇಹ ದೋಷ ಇದ್ರೂ ಮುಕ್ತಿ ಆಗ್ತಿದ್ದಿಲ್ಲ. ಮತ್ತೆ ಯಾವುದೇ ದೋಷ ಇದ್ರೂ ಕೂಡ ಏನಲ್ಲ ಅದು ಮುಕ್ತಿ ಅಂತ ಹೇಳಿ ಮತ್ತೆ ಸಮಾಧಾನ ಮಾಡಿದ್ರು ಅಂತ. ಅವನಿಗೆ ಅಹಂಕಾರ ಹೋಯ್ತಾಗ ಏನೋ ತಿಳ್ಕೊಂಡು ಏನೋ ಬೈತಾ ಇದ್ದ, ತೆಗೆದಾಕಿದ್ರು ಅಂತ ಹೇಳ್ತಾ. ಆದ್ದರಿಂದ ಇದೇನಾಯ್ತು ನಮಗಷ್ಟೀಗ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇಷ್ಟಾರ್ಥ ಆಯಿತು. ಅಷ್ಟೇ ಅಲ್ಲ, 84 ಲಕ್ಷ ಯೋನಿಯ ಜೀವರು ಮುಕ್ತಿಯಲ್ಲೂ ಇರ್ತಾರೆ, 84 ಲಕ್ಷ ಯೋನಿಯ ಜೀವರು ಇರ್ತಾರೆ, ನಾಯಿಗಳು ಇರ್ತಾರೆ ಮುಕ್ತಿಯೊಳಗೆ, ಗೊತ್ತಾಯ್ತು. ಆದರೆ ಏನಲ್ಲ ಅವರು ಅಲ್ಲಿ ಮೈಲಿಗೆಗಳು ಯಾವುದು ಕೌಂಟ್ ಆಗೋದಿಲ್ಲ, ಅಪ್ರಾಕೃತ. ಅಪ್ಪ ಬಂಗಾರ ನಾಯಿ ಯಾರು ಬಿಟ್ಟು ಬಿಟ್ಬಿಡ್ತಾರೆ, ಓಡೇ ಬಿಡ್ತಾರೆ, ಹೊತ್ಕೊಂಡು ಹೋಗ್ತಾರೆ. ಬಂಗಾರ ನಾಯಿ ಮಾಡಿಟ್ರೆ ಅದನ್ನು ಹೊತ್ಕೊಂಡು ಹೋಗ್ತಾರೆ, ಅದನ್ನ ಆಚರಣೆ ಮಾಡಿದ್ರೆ ಯಜ್ಞ ಪತ್ತೆ ಚೇಂಜ್ ಮಾಡಬೇಕಾಗಿಲ್ಲ, ಮುಟ್ಟಿದರೆ ಏನೂ ಇಲ್ಲ. ಯಾಕೆ ಮೈಲಿಗೆ ಇಲ್ಲ ಅದರೊಳಗೆ. ಸೊ ಮುಕ್ತಿ ಎಲ್ಲ ಪರಮಾತ್ಮ ವರಹ ರೂಪದಲ್ಲಿದ್ದ, ದೋಷ ಇದೆ ಆಗಿದ್ರೆ ದೋಷ ಇನ್ನೂ ಗೊತ್ತಿಲ್ಲ. ವಾಯುದೇವರು ನಾಯಿ ರೂಪದಲ್ಲಿ ಉದ್ದೇಶ ಮಾಡಿ ಓದಿದ್ರು ಚಾಂದೋಗ್ಯದಲ್ಲಿ, ಈಗಾಗಲೇ ನಾಯಿ ರೂಪದಲ್ಲಿ ಉದ್ದೇಶ ಮಾಡ್ತಾರೆ, ದೋಷ ಇದೆಯಾ ಇಲ್ಲ. ಸೊ ಅಪ್ರಾಕೃತವಾಗಿದ್ದಾಗ ಯಾವ ದೋಷವೂ ಇಲ್ಲ. ಸೊ ಮುಕ್ತಿಯಲ್ಲಿ ಎಲ್ಲ ವಿಧ ಜೀವರಿದ್ದಾರೆ. ಇಷ್ಟೇ ಎಷ್ಟತ್ತು ಹೇಳಿದ್ದೇನೀಗ, ಪುರುಷ ದೇವರ ಪ್ರಸಂಗ ಬಂತು ಹೇಳಿದರು ಅಷ್ಟೇ. ಆದರೆ ಒಟ್ಟಾಗಿ ಮುಕ್ತಿಯಲ್ಲಿ ಎಲ್ಲ ವೆರೈಟಿ ಜೀವರು ಇರೋದರಿಂದ, ಇಲ್ಲಿ ಹಾಗೂ ಅಲ್ಲೂ ಹಾಗೆ ಇದ್ದರೂ ಕೂಡ ಇಲ್ಲಿರೋ ದೋಷ ಅಲ್ಲಿ ಇಲ್ಲ. ಆದ್ದರಿಂದ ಮುಕ್ತರೆಲ್ಲ ಅಪ್ರಾಕೃತ ದೇಹದಲ್ಲಿರ್ತಾರೆ, ಯಾವ ದೋಷವೂ ಇಲ್ಲ. ಇವರಿಗೆ ಮಾತ್ರ ದೋಷ ಇದೆ, ಇಲ್ಲಿ ಮಾತ್ರ ದೋಷ ವ್ಯವಸ್ಥೆ ಇದೆ, ಅಲ್ಲಿಲ್ಲ. ಏನ ಹೌದೌದು ಹೇಳ್ತಾರೆ, ಶಬಲ ರೂಪ ಅಂತಿದೆ, ಶಬಲ ರೂಪ ಅಂತಿದೆ, ಅದೆಲ್ಲ ಹೇಳ್ಬಿಟ್ಟಿದ್ದಾರೆ. ಶಕರಾಕ್ಷಸಖ ಅಂತ ಹೇಳ್ಬೇಕಾದ್ರೆ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ಹರಿತಾಮಸದಲ್ಲಿ ಬರುತ್ತೆ. ಶಬಲ ರೂಪ ಅಂತ ಒಂದು, ಶ್ಯಾಮ ರೂಪ ಅಂತ ಒಂದು, ಶರ್ಕರಾಕ್ಷ ಋಷಿಗಳೆಲ್ಲ ಉಪಾಸನೆ ಮಾಡೋರಿದ್ದಾರೆ, ಸೂಕ್ಷ್ಮ ರೂಪಕ್ಕೆ ಶರ್ಕರ ರೂಪ ಅಂತ ಕರೀತಾರೆ, ಅವೆಲ್ಲ ಹೇಳಿದ್ದಾರೆ. ಆಗಲೇ ಐತರೇಯದಲ್ಲೂ ಬಂದಿದೆ, ಐತರೇಯದಲ್ಲಿ ಕೊನೆಗೆ ಬಂದಿದೆ ಐತರೇಯ ಭಾಷೆಯಲ್ಲಿ. ಮುಕ್ತೋ ನಿಜ ಭಾವ ಸ್ಯಾತ್ ಕರ್ಮ ಭೋಗಾಂತತೋಪಿ ವಾ. ಮುಕ್ತಿಯಲ್ಲಿ ಅಷ್ಟೇ ಅಲ್ಲ, ಕರ್ಮ ಯಾವುದೇ ಕರ್ಮ ಮಾಡಿ ಏನಾದರೂ ಎಕ್ಸ್ಚೇಂಜ್ ಆಗಿದ್ದರೆ ಆ ಕರ್ಮ ಕಡಿತಿರ್ಲಿಕ್ಕೆ ಏನಾಗುತ್ತೆ, ತಮ್ಮ ಒರಿಜಿನಲ್ ಇದು ಬಂದುಬಿಡತ್ತೆ ಅಂತ ಹೇಳಿ ಇಷ್ಟು ಹೇಳಿ ಆ ಶ್ಲೋಕಕ್ಕೆ ಅರ್ಥ ತಿಳಿಸಿದ್ರಿಂದ ಇಲ್ಲಿ ಸ್ತ್ರೀ ನಿಮಿತ್ತ ಶೂದ್ರಾದಿ ಯೋನಿ ನಿಮಿತ್ತ ಪಾಪ ಎಂಬ ಪ್ರಶ್ನೆ ಇಲ್ಲ. ಸ್ವರೂಪದಲ್ಲಿ ಮೇಲಿದ್ದವರು ಕೆಳಗೆ ಹೋದರೆ ಮಾತ್ರ ಪಾಪ ಅಂತ ಕರಿಬೇಕೇ ಹೊರತು ಸ್ವರೂಪದಲ್ಲಿ ಏನಾಗಿರ್ತಾರೋ ಅದಾಗಿದ್ದರೆ ಪಾಪ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳಿ. ಪುಣ್ಯ ಇತಿ ವಿಶೇಷಣಂ, ಪಾಪಯೋನಹ ಪುಣ್ಯ ಇತಿ ವಿಶೇಷಣಂ, ಅದಕ್ಕೇನೆ ಮುಂದೆ ಹೇಳಿದರು. ಪಾಪಯೋನಿಗಳು ಪುಣ್ಯವಂತರಾಗೋದಕ್ಕೆ ಅದು ಕಾರಣ, ಪುಣ್ಯವಂತರು ಪಾಪಯೋನಿ ಆಗೋದಕ್ಕೆ ಇದೊಂದು ಕಾರಣ. ಇತಿ ಭವಿಷ್ಯತ್ ಪರ್ವ ವಚನಾತ್ ಪಾಪಯೋನಯ ಪುಣ್ಯ ಇತಿ ವಿಶೇಷಣ. ಇದಕ್ಕೆ ಟೀಕಾ ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಯೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಕಾಂನಾ ಸ್ವೇನ.